ஆலோகனம் சந்தோஷம் ஏனகேனதிதம் பகவதே சாஸ்திரே நிந்தா அன்யத்ர சாபிஹி மனோவாக்காய தண்டஞ்சா சத்யம் சமஹ தமௌ அபி ಶ್ರವಣಂ ಕೀರ್ತನಂ ಧ್ಯಾನಂ ಹರೇರ್ ಅದ್ಭುತ ಕರ್ಮಣ ನೋಡಿ, ಶ್ರವಣ ಕೀರ್ತನ ಮಧ್ಯೆ ಸೇರಿಕೊಂಡು ಶ್ರವಣಂ ಕೀರ್ತನ ವಿಷ್ಣುವದೊಳಗೆ ಜನ್ಮ ಕರ್ಮ ಗುಣಾನಂಚ ತದರ್ಥೆ ಅಖಿಲ ಚೇಷ್ಟಿತ ಒಂಬತ್ತು ಬಂತು, ಜೊತೆಗೆ ಒಂಬತ್ತು ಕಾಮನ್ ಫ್ಯಾಕ್ಟರ್ ಆಗೂ ಇರಬೇಕು. ಜೊತೆಗೆ ಭಕ್ತಿ ಇನ್ ಜನರಲ್ ಕಾಮನ್ ಫ್ಯಾಕ್ಟರ್, ವಿಶೇಷ ಭಕ್ತಿ ಕೂಡ ಸ್ಪೆಷಲ್. ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಇವೆಲ್ಲ ಭಾಗವತ ಧರ್ಮಗಳ ಮುಖ. ಪರಸ್ಪರಾನುಕಥನಂ ಜೊತೆಗೆ ಕಾಮನ್ ಮಾಡಬೇಕು. ಇನ್ನೊಂದೇನಿದೆ ಅಂದರೆ ಪರಿಚರ್ಯಾಂ ಕೃಷ್ಣ ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ ಪರಿಚರ್ಯಾಂಚ ಉಭಯತ್ರ ಮಹತ್ಸು ನೃಷು ಸಾಧುಷು. ಹೀಗೆ ಕೃಷ್ಣಾತ್ಮನಾಥೇಶು ಮನುಷ್ಯೇಶು, ಕೃಷ್ಣಾತ್ಮನಾಥರು ಅಂದರೆ ವೈಷ್ಣವರು, ವೈಷ್ಣವರಲ್ಲಿ ಏನು ಮಾಡಬೇಕು, ಯಾವಾಗಲೂ ಸೌಹಾರ್ದ ಹೊಂದಬೇಕು. ಪರಿಚರ್ಯಾಂಚ ಉಭಯತ್ರ ಮತ್ತು ಸೇವೆಯನ್ನು ಮಾಡಬೇಕು. ಮಹತ್ಸು ನೃಷು ಸಾಧುಷು, ಸಜ್ಜದರಾದ ಎಲ್ಲರಿಗೂ ಸೇವೆ ಸಲ್ಲಿಸಬೇಕು, ಉತ್ತಮರಿಗಂತೂ ಭಾರಿ ಮಾಡಬೇಕು. ಪರಸ್ಪರ ಅನುಕಥನಂ ಪಾವನಂ ಭಗವದ್ದೇಶ, ವಿಷ್ಣು ಭಕ್ತರು ಪರಸ್ಪರ ದೇವರ ಮಹಿಮೆಗಳನ್ನು ಮಾತಾಡ್ಕೊತಾ ಇರಬೇಕು. ಮಿಥೋ ರತಿಹಿ ಮಿಥಸ್ತುಷ್ಟಿ ನಿರ್ವೃತ್ತಿರ್ ಮಿಥ ಆತ್ಮನಃ, ಪರಸ್ಪರ ಸಂತೋಷ ಪಡೋದನ್ನು ಅಭ್ಯಾಸ ಮಾಡಬೇಕು. ಸ್ಮರಂತಹ ಸ್ಮರಯಂತಶ್ಚ, ಸ್ಮರಣೆ ಮಾಡಬೇಕು, ಉಳಿದವರಿಗೆ ಸ್ಮರಣೆಗೆ ತಂದುಕೊಡಬೇಕು. ಮಿಥೋ ಅಘೌಘ ಹರಂ ಹರಿಂ ಭಕ್ತಾ ಸಂಜಾತಯ ಭಕ್ತಿಯ ಬಿಭ್ರತಿ ಉತ್ಪುಲಕಾಂ ತನು. ಅಂತ ವಿಷಯ ನಡಿಬೇಕಾದ್ರೆ ಏನಾಗಿರಬೇಕು, ಮೆಕ್ಯಾನಿಕಲ್ ಆಗಬಾರದು. ಬಿಭ್ರತಿ ಉತ್ಪುಲಕಾಂ ತನು, ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ. ರೋಮಾಂಚನ ಆಗೋದು ಯಾವಾಗ ಇನ್ವಾಲ್ವ್ಮೆಂಟ್ ಇದ್ರೆ, ಇಲ್ಲದವ್ರು ಆಗೋದಿಲ್ಲ. ಇತಿ ಭಾಗವತ ಅನ್ ಧರ್ಮ, ಇನ್ನು ಕೆಲಸ ಸಿಕ್ತು ಖುಷಿರೋ ಖುಷಿ ಆನಂದ ಪಡ್ತಾರೆ. ಕೊಡೋ ಕ್ಲರ್ಕ್ ತೊಗೊಂಡೋಗ್ರಿ ಅಂತ ಬಿಸಾಕ್ತಾರೆ, ಅವನೇನಂತಾನೆ ಆರ್ಡರ್ ಕಡೆ ತೊಗೊಂಡೋಗ್ರಿ ಅಂತ ಹೇಳ್ತಾರೆ. ಅವನಿಗೆ ಬೇಕಿಲ್ಲ, ತನ್ನ ಕೆಲಸ ಮನೆಗೆ ಹೋದ್ರೆ ಸಾಕು ಅವನಿಗೆ. ಇವನಿಗೆ ಭಾರಿ ಖುಷಿ, ಅವನಿಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅವನಿಗೆ, ಇವನಿಗಿದೆ. ಸ್ಮರಂತಹ ಸ್ಮಾರಯಂತಶ್ಚ ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತಿಯಾ ತದುತ್ಥಯ. ಈ ರೀತಿ ಮಾಡ್ತಾ ಭಕ್ತಿಯಿಂದ ಇದನ್ನು ಮಾಡಿದರೆ ಭಕ್ತಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಒಳ್ಳೆ ಆರೋಗ್ಯವಂತ ಊಟ ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಸ್ವಲ್ಪ ಹಸಿವೆ ಆಗುತ್ತೆ ಮತ್ತೆ, ಗೊತ್ತಾಯ್ತಾ? ಹಸಿವೆ ಆಯಿತು ಅಂತ ಊಟ ಮಾಡ್ದ, ಆಮೇಲೆ ಮತ್ತೆ ಹಸಿವೆ ಆಯ್ತು, ಮತ್ತೆ ಊಟ ಮಾಡ್ದ, ಮತ್ತೆ ಹಸಿವೆ ಆಯ್ತು, ಹೋಗ್ತಾನೆ. ಭಕ್ತಿ ಬಂದ ಮಾಡ್ದ, ಮತ್ತೆ ಭಕ್ತಿ ಜಾಸ್ತಿ ಬಂತು, ಮತ್ತೆ ಭಕ್ತಿ ಬಂತು, ಅದನ್ನು ಅನಿಸ್ಬೇಕು. ಊಟ ಹಸಿವಾಗಲ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ. ಇಮಿಡಿಯೇಟ್ಲಿ ಹಸಿವು ಮತ್ತೆ ಮತ್ತೆ ಹಾಗಾಗ್ತಿರಬೇಕು, ಭಕ್ತಿ ಹಾಗಾಗಿ ಹೆಚ್ಚುತ್ತಾನೆ ಹೋಗ್ತಿರಬೇಕು. ಎಂದು ಹಸಿವು ಸ್ಟಾಪ್ ಆಯಿತು ಅಲ್ಲಿಗೆ ಅವನ ಆಹಾರ ಸೇರೋದಿಲ್ಲ, ಆಯುಷ್ಯ ಮುಗಿತು ಅಂತ ಅರ್ಥ. ಅದು ಭಕ್ತಿ ನಿಂತೋಯ್ತು ಅಂದರೆ ಮುಕ್ತಿ ಕಟ್ ಅಂತ ಅರ್ಥ. ಅದಕ್ಕೆ ಭಕ್ತಿಯ ತದುತ್ಥಯ ನಾರಾಯಣ ಪರೋ ಮಾಯಾ ಮಂಜಸ್ತರತಿ ದುಸ್ತರಾಮಿತಿ. ಈ ರೀತಿ ನಾರಾಯಣ ಪರನಾಗಿದ್ದಾಗ ಮಾಯಾ, ದೇವರ ಮಾಯೆ ಇದೆಯಲ್ಲ, ಬಂಧಕ ಶಕ್ತಿಯನ್ನು ಗೆದ್ದು ಬಿಡ್ತಾನೆ, ಅಲ್ಲಿ ಉದ್ಧಾರ ಆಗ್ತಾನೆ. ಅಥವಾ ಇದಿಷ್ಟು ಆಗಿತ್ತು, ನಾಹಂಕರ್ತ ಕಿಂತು ಹರಿಃ ಕರ್ತ ಸರ್ವಂ ಕರ್ಮ ತತ್ ಪೂಜಾರೂಪಮೇವ ಇತ್ಯನುಸಂಧಾನ ಪೂರ್ವಕಂ ಕ್ರಿಯಮಾಣೋ ಧರ್ಮೋ ಭಾಗವತೋ ಭವಮೋಚನ ಸಾಧನಂ ಇತ್ಯಭಿಹಿತೋ ಮುಕ್ತಿ ಮಾರ್ಗೋಯಂ ನಾನ್ಯೋ ಮಾರ್ಗ ಇವ ದುರ್ಗಮಃ ಕಿಂತು ಯಸ್ಮಿನ್ ಮಾರ್ಗೇ ಪುರುಷಃ ನೇತ್ರೇ ನಿಮೀಲ್ಯ ಧಾವನ್ ನಸ್ಖಲೇತ್ ನಚಪತೆ ತಾದೃಶಃ ಸುಗಮೋ ಅಥೋ ಅನೇನೈವ ಮಾರ್ಗೇಣ ಮೋಕ್ಷ ಪಂಥೈಹಿ ಗಂತವ್ಯಮಿತಿ ಭಾವೇನ ಅತ್ರ ಆದರ ಜನನಾಯ ಅತಿಗೋಪ್ಯಃ ಅಪ್ರಾಪ್ಯಃ ಅಲ್ಪಪುಣ್ಯೈಹಿ ಇತ್ಯಾಹ ಧರ್ಮಂತು ಇತಿ. ಇಷ್ಟೆಲ್ಲ ಹೇಳಿದೆ. ನಾಹಂಕರ್ತ ಕಿಂತು ಹರಿಹ್ಕರ್ತ, ಈ ಭಾವನೆ ಯಾವಾಗಲೂ ಇರಬೇಕು. ನಾಹಂಕರ್ತ ಕಿಂತು ಹರಿಹ್ಕರ್ತ ಸರ್ವಂ ಕರ್ಮ ತತ್ ಪೂಜಾರೂಪಮೇವ. ಏನು ಕೆಲಸ ಮಾಡಿದ್ರು ಯಾರ್ದು ಏನದು, ಆಸ್ಪಿಸಿನ ಕೆಲಸ ಪಡೆದ್ರು, ಆಫೀಸಿನ ಕೆಲಸ, ಕಸ ಬಡಗುಡಿಸಿದ್ರು ಅಷ್ಟೇ, ನೀರು ಬೆಸ ಹಾಕಿದ್ರು ಅಷ್ಟೇ, ಆಫೀಸಿನ ಕೆಲಸ ಹೇಗೋ, ಏನೇ ಕೆಲಸ ಮಾಡಿದ್ರು ಕೂಡ ತತ್ ಪೂಜಾರೂಪಮೇವ. ಆಚಾರ್ಯ ಮಾತಿನ ಅನುವಾದ, ನಾಹಂಕರ್ತ ಹರಿಹ್ಕರ್ತ ತತ್ ಪೂಜಾ ಕರ್ಮ ಚಾಖಿಲಂ ತಥಾಪಿ ಪ್ರಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಮಂ ವಿಷ್ಣೋ ತೃಪ್ತಿಕರಸ್ಸದ. ನೆನ್ಪಿಟ್ಟುಕೊಂಡ್ರೆ ಅದನ್ನ ಅನುವಾದ ಮಾಡ್ತಾರೆ. ಈಗ ಸರ್ವಂ ಕರ್ಮ ತತ್ ಪೂಜಾರೂಪಮೇವ, ಎಲ್ಲ ಕರ್ಮವು ದೇವರ ಪೂಜಾರೂಪನೇ. ಇತ್ತು ಅನುಸಂಧಾನ ಪೂರ್ವಕಂ ಕ್ರಿಯಮಾಣೋ ಧರ್ಮೋ ಭಾಗವತಃ. ಇತ್ತು ಅನುಸಂಧಾನ ಇಟ್ಟುಕೊಂಡು ಮಾಡಿದರೆ ವಿಹಿತ ಕರ್ಮಾನುಷ್ಠಾನ ಏನಂತ ಕರೀತಾರೆ, ಭಾಗವತ ಧರ್ಮ ಅಂತ ಕರೀತಾರೆ. ಅದೇನದು, ಭವಮೋಚನ ಸಾಧನ, ಸಂಸಾರದ ಬಿಡುಗಡೆ ಹೊಂದಲಿಕ್ಕೆ ಸಾಧನ. ಇತ್ಯಭಿಹಿತೋ ಮುಕ್ತಿ ಮಾರ್ಗೋ ಅಯಂ, ಇದು ಮುಕ್ತಿ ಮಾರ್ಗ ಇದು. ನಾಣ್ಯೋ ಮಾರ್ಗ ಇವ ದುರ್ಗಮಃ, ಮುಕ್ತಿ ಮಾರ್ಗದ ವೈಶಿಷ್ಟ್ಯ ಏನು ಅಂದರೆ ಉಳಿದ ಹಾದಿಗಳಂತೆ ಕಷ್ಟದ ಹಾದಿ ಅಲ್ಲ. ಇನ್ನು ನಾವೇನು ತಿಳ್ಕೊಂಡಿರೋದು, ಮೋಕ್ಷದ ಹಾದಿ ಕಷ್ಟ, ಲೌಕಿಕನೇ ಭಾರಿ ಸುಲಭ ಅಂತೇಳಿ. ತಪ್ಪದು, ಲೌಕಿಕನೇ ಕಷ್ಟ. ಯಾವ್ದು ಸುಲಭ? ಪಾರಲೌಕಿಕನೇ ಭಾರಿ ಸುಲಭ. ಅದನ್ನು ಹೇಳ್ತಾರೆ, ಸುಗಮೋಯಂ ಮಾರ್ಗ ಕಿಂತು ಯಸ್ಮಿನ್ ಮಾರ್ಗೇ ಪುರುಷ. ಎಷ್ಟು ಸೇಫ್ ಅಂದರೆ, ಮಾ ದಾರಿ ನೇತ್ರೇ ನಿವಿಲ್ಯ ಧಾವನ್ನ ಸ್ಖಲಿತ್. ಕಣ್ಣು ಮುಚ್ಕೊಂಡು ಹೋದ್ರೂ ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಭಾಗವತರ ಕಣ್ಣು ಮುಚ್ಕೊಂಡು ಹೋಗ್ತೀರಿ, ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡಿರಿ ಹೋಗ್ತೀರಿ, ಅಪ್ಸ್ ಇಲ್ಲ ಡೌನ್ಸ್ ಇಲ್ಲ ಟರ್ನಿಂಗ್ ಇಲ್ಲ, ಹೋಗ್ತಿರ್ತದೆ ಆ ಥರ. ಅದು ಭಾಗವತ ಧರ್ಮದ ವೈಶಿಷ್ಟ್ಯ. ಅದು ನೇತ್ರೇ ನಿಮಿಲ್ಯ, ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಹೋದ್ರೂ ಕೂಡ, ಬರೀ ಹೋದ್ರಲ್ಲ, ಧಾವನ್ ಓಡಿದ್ರು ಕೂಡ, ಕಣ್ಣು ಮುಚ್ಕೊಂಡು ಓಡಿದ್ರು ಕೂಡ, ನಸ್ಕಲೆ ನಚಪತೆ, ಎಡವೋದಿಲ್ಲ ಬೀಳೋದಿಲ್ಲ. ಸ್ಖಲನ ಅಂದರೆ ಎಡವೋದು, ವ್ಯಥನ ಅಂದರೆ ಬೀಳೋದು, ಎರಡೂ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ. ಈ ಮಾತಿನ ಅರ್ಥ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನವೀತ್ಯತೆ. ಶುರು ಮಾಡಿದ ಮೇಲೆ ಅದು ಮುಗಿದೋಯ್ತು, ಹೋಗ್ತಾನೆ ಇರಬೇಕು. ಮೇಲೆ ಅದು ಇಳಿಜಾರಿರುತ್ತೆ, ಬೇರೆ ತಳ್ಳಿಬಿಡ್ತಾರೆ, ಮತ್ತೇನು ಮಾಡೋದು, ಬಿಡ್ತಾನೆ ಇರುತ್ತೆ. ಹಾಗೆ ಅದಕ್ಕೇನು ಮಾಡೋ ಕಾರಣನೇ ಇಲ್ಲ, ಸ್ವಲ್ಪ ಇದು ಕೊಟ್ಟರೆ ಸಾಕು, ಹೇಗೆ ಬಿದ್ದುಬಿಡುತ್ತೋ. ಮುಂದೆ ಆಟೋಮೆಟಿಕ್ ಅಂತೇವಲ್ಲ, ಆ ತರಹ ದೇವರು ನಡೆಸಿಬಿಡ್ತಾರೆ. ಧರ್ಮ ಭಾಗವತ ಧರ್ಮ ಅಂಬೋದು ಅಷ್ಟು ಶ್ರೇಷ್ಠ. ಮತ್ತೆ ಹಿಂದೆಂದು ಕೂಡ ಅದಕ್ಕೆ ಪ್ರತ್ಯವಾಯೋನ ವಿದ್ಯತೆ, ಪ್ರತ್ಯವಾಯ ಅಂತ ಇಲ್ಲವೇ ಇಲ್ಲ. ಜೊತೆಗೆ ಸ್ವಲ್ಪ ಮೇಪಿ ಹೆಚ್ಚು ಮಾಡೋಕ್ಕಾಗೋದಿಲ್ಲ, ಯೋಚನೆ ಮಾಡಿ ಸ್ವಲ್ಪ ಮಾಡಿದ್ರು ಕೂಡ ಸ್ವಲ್ಪ ಇದರಿಂದ ಕಾಪಾಡೋದಿಲ್ಲ, ಮಹಾಭಯದಿಂದ ಕಾಪಾಡೋ. ಮಾಡಿದ್ದು ಸ್ವಲ್ಪ, ಭಯ ಪರಿಹಾರ ಆಗಿದ್ದು ಭಾರಿ. ಇದೆಲ್ಲ ಭಾಗವತ ಧರ್ಮದ ಪ್ರಶಂಸೆ. ನಚಪತೆ ತಾದೃಶಃ ಸುಗಮಃ ಅಥೋ ಅನೇನೈವ ಮಾರ್ಗೇಣ. ಅದಕ್ಕೇನು ಮಾಡಬೇಕು, ಇದೇ ದಾರಿಯಲ್ಲೇ ಮೋಕ್ಷ ಪಾಂಥೈಹಿ ಗಂತವ್ಯಂ. ಪಾಂಥರು ಅಂದರೆ ಪಥಿಕರು, ಮೋಕ್ಷದ ಹಾದಿ ಹಿಡಿತಕ್ಕಂಥ ಜನ. ಯಾವ ದಾರಿಯಲ್ಲಿ ಹೋಗಿ, ಇದೇ ದಾರಿಯಲ್ಲಿ ಹೋಗು, ಬೇರೆ ದಾರಿಯಲ್ಲಿ ಹೋಗಬಾರದು. ಭಾವೇನ ಅತ್ರ ಆದರ ಜನನಾಯ ಅತಿ ಗೋಪ್ಯ ಅಪ್ರಾಪ್ಯ ಅಲ್ಪ ಪುಣ್ಯ ರೀತ್ಯಾಹ. ಇದು ಸಾಮಾನ್ಯವಾದದ್ದಲ್ಲ, ಇದು ಅತಿ ಗೋಪ್ಯ, ಅತ್ಯಂತ ರಹಸ್ಯವಾದದ್ದು. ಸಾಮಾನ್ಯ ಪುಣ್ಯವಂತರಿಗೆ ಸಾಧ್ಯ ಇಲ್ಲ. ಕೆಲಸ ಹೈವೇಲಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು, ಅವರಿಗೆ ಕಾರ್ಡ್ ಹೋಗಕ್ಕೆ ಬರಲ್ಲ ಹೈವೇ ಒಳಗೆ. ಯಾತಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಹೈವೇಲಿ, ಎಲ್ಲಿ ಹೋಗ್ಬೇಕು ಅವರು? ಸುಮ್ಮನೆ ಕ್ರಾಸ್ಗಳಲ್ಲೇ ಓಡಾಡ್ತಿರ್ಬೇಕು, ಮೇನ್ ರೋಡಲ್ಲಿ ಆಗಲ್ಲ ಅವ್ರ ಕೈಲಿ. ಅದಕ್ಕೆ ಭಾಗವತ ಹೇಗೆ ಹೋಗ್ತಾರೆ? ಸ್ಟ್ರೈಟಾಗಿ ಹೋಗ್ತಾರೆ. ಯಾಕೆ ತಪ್ಪಿಲ್ಲೇ ಇಲ್ಲ, ಮೋಸ ಇದ್ರೆ ತಾನೆ. ಈ ಬಸ್ನ ಲೈಸೆನ್ಸ್ ಇರೋದಿಲ್ಲ, ಹೇಗೆ ಹೋಗ್ತಾರೆ ಅವರು? ಮೇನ್ ರೋಡಲ್ಲಿ ಹೋಗೋದೇ ಇಲ್ಲ, ಅವ್ರು ಏನು ಮಾಡ್ತಾರೆ? ಬರೀ ಅಡದ ಬಂದು ಮತ್ತೆ ಈ ತಣ್ಣಾಗ್ತಾನೆ ಇರ್ತಾರೆ. ಎಲ್ಲಿ ಬಿಡ್ತಾರೋ ಅಂತ ಭಯ ಅವರಿಗೆ. ಇವ್ರು ಮೇನ್ ರೋಡ್ ಬಿಡೋದೇ ಅಲ್ಲ, ಯಾತಕ್ಕೆ? ಕ್ಲಿಯರ್ ಇದೆ. ಸೊ ಭಾಗವತ ಧರ್ಮದಲ್ಲಿ ಸತ್ಯಂವಾದ ಧರ್ಮಂಚಾರ ಇರೋದ್ರಿಂದ ಸುಗಮ ಮಾರ್ಗ ಇದೆ. ಅತಿಗೋಪ್ಯ ಅಪ್ರಾಪ್ಯೋ ಅಲ್ಪ ಪುಣ್ಯ ರೀತ್ಯಾಹ. ಆದರೆ ಇದು ಎಲ್ಲರಿಗೂ ಸಿಗೋದಿಲ್ಲ, ಅಲ್ಪ ಪುಣ್ಯ ಇದ್ದರೆ ಸಾಧ್ಯ ಇಲ್ಲ. ಭಾರಿ ಪುಣ್ಯವಂತರಾಗಿರ್ಬೇಕು. ಏನು ಸುಕೃತವ ಮಾಡಿದಾಳೋ ಯಶೋದೆ, ಕೃಷ್ಣ ಸಿಗಲಿ ಕಾಯಿ ಪುಣ್ಯ ಮಾಡಿದರೆ, ಕೃಷ್ಣನ ಮೆಸ್ಸು ದಾರಿ ಸಿಗಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ದಾರಿ ಮಿಸ್ ಆಗಿರುತ್ತೆ, ಯಾರೋ ಸರಿಯಾದ ದಾರಿ ತೋರಿಸ್ತಾರೆ, ಎಷ್ಟು ಕೃತಜ್ಞರಾಗಿ ಬಿಡ್ತಾರೆ ಅವ್ರಿಗೆ. ಸ್ವಲ್ಪದ್ರಲ್ಲೇ ಎಷ್ಟು ಪ್ರಜಿತಿ ಆಗ್ತಿತ್ತಲ್ಲೋ ಅಂತೇಳಿ ಭಾರಿ ಥ್ಯಾಂಕ್ಸ್ ಹೇಳ್ತಾರೆ. ಅದಕ್ಕೋಸ್ಕರನೇ ಇದು ಭಾಗವತ ಧರ್ಮ. ಧರ್ಮಂತೂ ಇತಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಇಷ್ಟೆಲ್ಲ ಯಾತಕ್ಕೆ ಶುರು ಮಾಡಿದ್ರೆ ಈಗ ಆ ಶ್ಲೋಕಕ್ಕೆ ಅರ್ಥ ಬರಲೇ ಕೊಟ್ಟರು. ಯಾವ ಶ್ಲೋಕಕ್ಕೆ? ಎರಡನೇ ಶ್ಲೋಕ ಇದರಲ್ಲಿ ಆರಂಭದಲ್ಲಿ ಕೊಟ್ಟರು, ಮೊದಲನೇ ಧರ್ಮೋಪದೇಶ ಪ್ರಕಾರ ಎರಡನೇ ಶ್ಲೋಕ ಅಷ್ಟೇ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುಹು ಋಷಯೋ ನಾಪಿ ದೇವಾಹ ನ ಸಿದ್ಧ ಮುಖ್ಯಾಹ ಅಸುರಾ ಮನುಷ್ಯಾಹ ಕುತೋನು ವಿದ್ಯಾಧರ ಚಾರಣಾಲಯ ಅಂತ ಹೇಳಿದ್ದೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ, ಹೊಗಳುತ್ತಿದ್ದಾರೆ ಅಂದರೆ ಸಾಮಾನ್ಯರು ಸಿಗೋದಲ್ಲ ಇದು. ಇದು ಸಿಗ್ಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದಾಗ ಏನು ಮಾಡ್ತಾರಾಗ? ಹುಷಾರಾಗಿ ಹುಷಾರಿದು ಸಾಮಾನ್ಯ ಇಲ್ಲೇ ಮತ್ತೆ ಸಿಗ ಕಳ್ಕೊಂಬಿಟ್ರೆ ಮತ್ತೆ ಸಿಗೋದ್ರೆ ಏನು ಮಾಡ್ತಾರಾಗ? ಕೇರ್ಫುಲ್ಲಾಗಿ ಮಾಡ್ತಾರೆ. ಎಲ್ಲ ಕಡೆ ಸಿಗುತ್ತೆ ಅಂದರೆ ನಮಗೆ ಹುಲ್ ತೊಳಕ್ಕೆ ಯಾರು ಕಷ್ಟಪಡಕ್ಕೆ ಹೋಗೋದಿಲ್ಲ, ಯಾತಕ್ಕೆ? ಇಲ್ಲಿ ಸಿಕ್ಕಾದ್ರೆ ಸಿಗುತ್ತೆ. ಆದರೆ ಫಲ ಸಿಗಬೇಕಾದ್ರೆ ಹಣ್ಣು ಕಾಡಿಗೆ ಹೋಗಿ ಎಲ್ಲೆಲ್ಲೂ ಕಷ್ಟಪಡ್ತಾರೆ. ಅದಕ್ಕಾಗಿ ಕಳೆ ಅದೇ ಬರುತ್ತೆ, ಬೆಳೆ ಮಾತ್ರ ಕಷ್ಟಪಟ್ಟು ಬೆಳೆಸ್ಬೇಕು. ಇದು ಎಂಥದ್ದು? ಭಗವತ್ ಪ್ರಣೀತಂ ಧರ್ಮಂ. ಯಾರೋ ಹೇಳಿದ ಧರ್ಮ ಅಲ್ಲ ಅದು, ದೇವರು ಹೇಳಿದ ಧರ್ಮ. ದೇವಾದ್ಯಾಪಿ ನವಿದುರಿತ್ಯನೇನ ಅತಿಗೋಪ್ಯತ್ವ. ದೇವತೆಗಳಿಗೆ ತಿಳಿಯೋದಿಲ್ಲ ಅಂದರೆ ಏನರ್ಥ? ಭಾರಿ ರಹಸ್ಯ ಅಂತ. ದೇವತೆಗಳಿಗೆ ತಿಳಿದಿರೋದು ಅಂದರೆ ರಹಸ್ಯವಾದ ವಿಚಾರ. ಕೃತೋ ಮನುಷ್ಯ ಇತ್ಯನೇನ, ಆದರೆ ಮನುಷ್ಯನೇ ತಿಳಿಯೋದಕ್ಕೆ ಸಾಧ್ಯ ಇದೆ. ಇತ್ತೇನೇನು ಅಲ್ಪ ಪುಣ್ಯೈಹಿ ಅಲಭ್ಯತ್ವ ಸೂಚಿತಂ ಭವತೀತಿ. ಅಲ್ಪ ಪುಣ್ಯರಿಗೆ ಎಂದು ಸಿಗತಕ್ಕಂಥ ಪದಾರ್ಥ ಅಲ್ಲ ಅಂತ ಹೇಳಿದರು. ಯಥಾಹುಹು ಯಾನಾಸ್ಥಾಯಪ ನರೋ ಯಾರಾಜನ್ ನ ಪರಮಾದ್ದೇತ ಕರಿಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೇ ನ ಸ್ಖಲೇತ್ ನ ಪತೇದಿಹಾಯಿತಿ. ಈ ಪಾತಿಷ್ಟತ್ತೇನು ವಿಷ್ಣು ತೀರ್ಥರು ಬರೆದ್ರಲ್ಲ, ಎಲ್ಲಿ ಮಾತುಗಳೋದು? ಭಾಗವತದ್ದೇ ಮಾತುಗಳು. ಯಾನ್ ಆಸ್ಥಾಯ ನರೋ ರಾಜನ್ ನ ಪ್ರಮಾದ್ದೇತ ಕರಿಹಿಚಿತ್. ಈ ಭಾಗವತದ ಅನುಷ್ಠಾನ ಶುರು ಮಾಡಿಬಿಟ್ಟ ಅಂದರೆ ಅವನ ಏನು ಮಾಡಿದ್ರು ಆ ತಪ್ಪಾದಿ ಬಿಡೋದೇ ಇಲ್ಲ. ಧಾವನ್ ಉನ್ಮೀಲ್ಯವಾ ನೇತ್ರೇ, ಎರಡು ಕಣ್ಣು ಮುಚ್ಕೊಂಡು ಓಡಿದ್ರು ಕೂಡ ನ ಸ್ಖಲೇತ್ ನ ಪತೇದಿಹ. ಅವನು ಬಿಡೋದೂ ಇಲ್ಲ, ಎಡವೋದೂ ಇಲ್ಲ ಅಂತ ಹೇಳಿಬಿಟ್ಟು ಅದರ ಮಹಿಮೆಯನ್ನು ವರ್ಣನೆ ಮಾಡಿದರು. ಅಥವಾ ಇದಿಷ್ಟು ಒಂದು ಭಾಗ. ಸರ್ವತೋ ಮನಸ್ಸು ಅಸಂಗಂ ಇತ್ಯಾದಿನ ವಕ್ಷ್ಯಮಾನೇಷು ಭಾಗವತ ಧರ್ಮೇಶು ಭಕ್ತೇರಪಿ ಪ್ರವಿಷ್ಟತೆಯ ತತ್ರ ಇತ್ತಂ ಭಾವಂ ದರ್ಶಯತಿ. ಅದನ್ನೇ ಹೇಳಿದರು. ಸರ್ವತಃ ಮನಸ್ಸಃ ಅಸಂಗಂ, ಸರ್ವಾತ್ಮನ ಮನಸ್ಸನ್ನು ಬೇರೆ ಕಡೆ ಹಾಕಬಾರ್ದು. ಅಸಂಗ ಅಂದರೆ ಬೇರೆ ಕಡೆಗೆ ಇನ್ವಾಲ್ವ್ ಮಾಡದೇ ಇರೋದು. ಇತ್ಯಾದಿನ ಏನು ಹಿಂದೆ ಹೇಳಿದರು 30 ವಚ್ಯಮಾನೇಶು ಭಾಗವತ ಧರ್ಮೇಶು, 30 ಭಾಗವತ ಧರ್ಮಗಳಲ್ಲಿ ಭಕ್ತಿಯರಿಪಿ ಪ್ರವಿಷ್ಟತೆಯ ಭಕ್ತಿ ಕೂಡ ಸೇರ್ಕೊಂಡ್ಬಿಟ್ಟಿದೆ. ತತ್ರ ಇತ್ತಂ ಭಾವಂ ದರ್ಶಯಿತು, ಅದು ಹೇಗಂತ ತಿಳಿಸ್ತಾರೆ. ಅನ್ಯಥಾ ಭಾಗವತ ಧರ್ಮ ಸಮೂಹೋಪಿ ತದರ್ಥತ್ವೇನ ಇವ ಅನುಷ್ಠೀಯತೆ ಇತಿ ತಸ್ಯ ಏವ ದುಷ್ಟತ್ವೇ. ಭಾಗವತ ಧರ್ಮ ಮಾಡಬೇಕಾದ ಭಕ್ತಿ ಸೇರ್ಕೊಂಡಿದ್ದರಿಂದ ಭಾಗವತ ಧರ್ಮನ ಮೋಸದಿಂದ ಮಾಡಿಬಿಟ್ರೆ ಆಮೇಲೆ ಇದರಲ್ಲಿ ಮೋಸಕ್ಕೆ ಚಾನ್ಸ್ ಇಲ್ಲ. ಯಾತಕ್ಕೆ? ಭಕ್ತಿ ಕಾಮನ್ ಫ್ಯಾಕ್ಟರ್ ಆಗಿಬಿಟ್ಟಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕಾಪಿ ಸುತ್ತ, ಯಾರೋ ಕೂಲಿಗೆ ಇಟ್ಕೊಂಡಿರ್ತಾರೆ, ವಾಚ್ ಮಾಡ್ತಾರವನ್ನ, ಯಾತಕ್ಕೆ ಇಲ್ಲಿ ಹೊಡೆದು ಬಿಡ್ತಾನಂತ ಭಯ ಶುರುವಾಗುತ್ತೆ. ಯಾರು ಭಕ್ತಿಯಿಂದ ಮಾಡ್ತಾರೋ ವಾಚ್ ಮಾಡೋಕ್ಕೆ ಹೋಗಿಲ್ಲ, ಯಾತಕ್ಕೆ? ಅವನ್ಯಾಕೆ ಮೋಸ ಮಾಡ್ತಾನೆ? ಬಂದಿರೋದೇ ಯಾತಕ್ಕೆ ಅವನು ಸೇವೆಗೆ? ಮೋಸ ಮಾಡೋ ಚಾನ್ಸೇ ಇಲ್ಲ. ಅವನು ದುಡ್ಡಿಗೆ ಬಂದವನು ಏನು ಮಾಡ್ತಾನೆ? ಮೋಸ ದುಡ್ಡು, ಅವನ ಗುರಿನೇ ದುಡ್ಡು, ಆದ್ದರಿಂದ ದುಡ್ಡು ಬರೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಯಾವ ರೀತಿ ಬಂದರೂ ಆಯ್ತು ಅವನಿಗೆ. ಇವನಿಗೆ ಆ ಭಾವ ಇಲ್ಲ ಅಂದ್ಬಿಟ್ಟು ಏನು ಮಾಡಿಬಿಡ್ತಾನೆ? ಕೆಲವು ಸೇವಾಕರ್ತರ ಸೇವೆಯಿಂದ ಮಾಡಿ ಬಂದು ದುಡ್ಕೊಳ್ಳೋಕ್ರೆ ಏನು ಮಾಡ್ತಾರೆ? ಅವರು ಸಿಟ್ಟು ಬಂದ್ಬಿಡುತ್ತವ್ರು, ಏನು ಮಾಡ್ತಾರೆ? ಹಾಗೆ ಬರೋದೇ ಇಲ್ಲ ಅಂದ್ಬಿಡ್ತಾರೆ. ಯಾತಕ್ಕೆ? ಬೆಲೆ ಕಟ್ತೀರಿ, ಇದು ಸೇವೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ, ಇದು ಇಂಪಾರ್ಟೆಂಟ್. ಇದು ಅದಕ್ಕೆ ಯಾವಾಗ ಭಕ್ತಿಯಿಂದ ಭಾಗವತ ಧರ್ಮ ಅನುಷ್ಠಾನ ಮಾಡ್ತಾನೋ ಏನು ಚಾನ್ಸ್ ಇಲ್ಲ ಅದರಲ್ಲಿ, ಮೋಸದ ಚಾನ್ಸೇ ಇಲ್ಲ. ಅದಕ್ಕಾಗಿ ಭಾಗವತ ಧರ್ಮ ಸಮೂಹ ತದ ಅನುಷ್ಠೀಯತೆ ಇತಿ ತಸ್ಯಾಹ ಏವ ದುಷ್ಟತ್ವೇ, ಅದು ಕೆಡೋ ಚಾನ್ಸ್ ಇಲ್ಲ. ಏಕಾಪಿ ಸುತ ಪುಂಶಲಿ ಜಾತ ಇತಿ ಮದೀಯ ಸಂಸಾರ ಸಂಭಾರ ಅನರ್ಥಕ. ಅವಳು ಗಾದೆ ಮಾತು ಕೊಟ್ಟು ಮಾಡ್ತಾರೆ. ಏನಂದ್ರೆ, ಹುಟ್ಟಿದ್ದು ಒಬ್ಬಳೇ ಮಗಳು, ಅವಳು ಎಂಥವಳು? ಹಾದಿ ತಪ್ಪಿದವಳು. ಏನು ಗ್ರಾಚಾರ ಅಂತ ಹೇಳ್ತಾರೆ. ಏಕಾಪಿ ಸುತ ಪುಂಶಲಿ ಜಾತ ಅಂದ್ರೆ ಎಷ್ಟು ಕಸಂಕ್ಟ ಆಯ್ತು. ಮದೀಯ ಸಂಸಾರ ಭಾರ ಅನರ್ಥಕ. ಸಂಸಾರ ಏನಾಯ್ತು ಇದರಿಂದ? ಹಾಳಾಗಿ ಹೋಯ್ತು. ಆ ರೀತಿ ಅಂತ ಗಾದೆ ಮಾತನ್ನು ಇತಿ ಆಭಾಣಕ ಅಂದ್ರೇನು? ಗಾದೆ ಮಾತು. ಇತಿ ಆಭಾಣಕ ವಿಷಯ ತಾಮ್ ಆಪಾದ್ಯತೆ ಆಪಾದ್ಯತೆ ಇತಿ. ನಮ್ಮ ಜೀವನ ಭಾಗವತ ಧರ್ಮ ಕಷ್ಟಪಟ್ಟು ಮಾಡಿದ್ರು ಕೂಡ ಆಗಿದ್ದೇನೋ ಆಗಿದ್ದೇನು, ಮತ್ತೆ ಸಂಸಾರಕ್ಕೆ ವಾಪಸ್ ಬಂದಾಗಾಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ಫಲಾಪೇಕ್ಷೆಯಿಂದ ಮಾಡಿದ್ರೆ ಏನು ಕೆಡದಾಗಾಯ್ತು? ಡಾಕ್ಟ್ರೆ ಹೋಗ್ತಾನೆ ಆಫೀಸ್ನಿಂದ, ಅದಕ್ಕೆ ಹೋಗ್ತಾನೆ ಆಸ್ಪತ್ರೆ ಹೋಗ್ತಾನೆ. ಡಾಕ್ಟ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಬೆಡ್ ನಂಗೆ ಕೊಡಿರಿ ಅಂತ ಕೇಳಿ ಏನರ್ಥ? ಅದಕ್ಕೆ ಏನರ್ಥ? ಗ್ಯಾರಂಟಿ ರೋಗ ಬರುತ್ತೆ ಅಂತ ಅರ್ಥ. ಅವ್ರು ಹೇಳ್ಬೇಕಾದ್ರೆ ಏನು ಹೇಳ್ಬೇಕಲ್ಲ ಆಸ್ಪತ್ರೆ ವಿಷಯ? ಇವು ಸಾವಾಸನೆ ಬೇಡ ಅಂತೇಳು ಮತ್ತೆ ಆ ಸಾವಾಸನೆ ಬೇಡ, ಸಂಸಾರ ಸಾವಾಸನೆ ಬೇಡ ಅನ್ಬೇಕೆ ಹೊರತು ಪುತ್ರ ಪೌತ್ರ ಆಗಿರೋರಿಗೆ ಹತ್ತಿರ ನಮ್ಮನೆಯವ್ರಿಗೆ ಲೇ ಕಳ್ಸ್ಕೊತೀವಿ ಅಂದಾಗತ್ತೆ ಅಷ್ಟೇ. ಆಸ್ಪತ್ರೆ ಎಲ್ಲರೂ ಸೇರಿಸ್ಕೊಂಡ್ಬಿಡ್ತೀವಿ ಏನರ್ಥ? ಅಲ್ಲಿಗೆ ಎಲ್ಲ ರೋಗಿಗಳೇ ಆಗಿಬಿಡ್ತ. ಆ ಭಾವನೆ ಇರಬೇಕು. ಸಂಸಾರದಲ್ಲಿ ಯಾವ ಭಾವನೆ ಕೂಡ ಆಸಕ್ತಿ ಕೂಡ ಯಾವ ಸ್ಟೇಜಲ್ಲೂ ಕೂಡ ಇಟ್ಕೊಳ್ಳೇಬಾರ್ದು. ಅದ್ರ ಒಂದು ವಿಷ್ಣುತೀರ್ಥರ ಮಾತಿಗೆ ಯಾತಕ್ಕೆ ಬೆಲೆ ಇದೆ ಅಂದರೆ ಹಾಗೆ ಬದುಕಿದವರು. ಅರ್ಥ ಆಯ್ತಾ? ಈಗ ಬರೀ 48 ಇದ್ದವರು ಅಷ್ಟೇ. 48 4 ಆಶ್ರಮ ಪ್ಲಸ್ ಅವಧೂತಚರಿ 5 ಮುಗಿಸಿದವರು. ಅದಕ್ಕೆ ಅವ್ರಿಗೆ ಅಷ್ಟು ಕಳಕಡಿಯಿಂದ ಮಾತಾಡ್ತಾರೆ. ಅವ್ರು ನಿರ್ಭಯಿ, ಅವರು ಮಾತಿನಲ್ಲಿ ಏನಿದೆ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಈ ರೀತಿ ಸಾಮಾನ್ಯ ಸಂಸ್ಕೃತದಲ್ಲಿ ಬರೆಯೋದು ಭಾರಿ ಕಡಿಮೆ. ಶಾಸ್ತ್ರ ವಾಕ್ಯಾರ್ಥ ವಿಷಯ ಸಾಕಷ್ಟು ಬರೀತಾರೆ, ಈ ವಿಷಯ ಸಾಮಾನ್ಯ ಬರೆಯೋದಿಲ್ಲ. ಇವರ ಎಕ್ಸೆಪ್ಷನ್, ಇವರು ಭಾಳ ನಿಷ್ಠ. ಅವಾಗ ಆಗಿನ ಕಾಲ ಭಾರಿ ಅನ್ಪಾಪ್ಯುಲರ್ ಆಗಿದ್ರು ಅವರು. ಕೃಷ್ಣತೀರ್ಥ ಬಹಿಷ್ಕಾರ ಹಾಕ್ಸಿದ್ರು, ಯಾರಾದ್ರೂ ಸೇರಿಬಿಟ್ಟು ಸಾಮಾಳಿ ಹೇಳಿಬಿಟ್ಟು ನಮ್ಗೆ ಭಾರಿ ಬೈತಾ ಇರುತ್ತೆ, ಬಹಿಷ್ಕಾರ ಹಾಕ್ಸಿದ್ರು. ಅವ್ರು ಕೇರ್ ಮಾಡಲಿಲ್ಲ, ಮನೆಯ ಸಾಮಾಳಿ ಗೊತ್ತಾಯ್ತು ಸುಳ್ಳು ಅಂತೇಳಿ ಕಡದು ಬೈದು ಇವ್ರನ್ನ ಮತ್ತೆ ವಿಶೇಷ ಐತಿ ಅನುಗ್ರಹ ಮಾಡಿದರು. ಅದರಿಂದ ನಿಷ್ಠುರವಾದಿಗಳು ಅಂತಲೇ ಭಾರಿ ಹೆಸರು ಇವರಿಗೆ. ಸರ್ವೇಷಾಂ ತನುಭೃತಾಂ ಸ್ವಸ್ಮಿನ್ ಆಧಾರ ತಾವದ್ ಅನುಭವ ಸಿದ್ಧ. ಇನ್ನೂ ಎಕ್ಸ್ಪ್ಲೇನ್ ಇದೆಲ್ಲ ಸಂತ ಮಾತುಗಳೆಲ್ಲ ಇವ್ರದೆಲ್ಲ ಟೀಕೆ ಎಲ್ಲೆಲ್ಲೋ ಬರೆದಿರ್ತಾರೆ ಟೀಕಾರ, ಅದನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಾರ ಉದ್ಧಾರ ಅಂತ ಹೆಸರು. ಭಾಗವತ ಸಾರೋದ್ಧಾರವದ್ದು ಎರಡರ್ಥ, ಭಾಗವತದ ಸಾರ ಉದ್ಧಾರ ಮಾಡೋದು ಅಂತ ಅರ್ಥ. ಭಾಗವತರು ಅಂದರೆ ಶ್ರೀಮದ್ ಆಚಾರ್ಯರು, ಜಯತೀರ್ಥರು ಎಲ್ಲರೂ ಕೂಡ ಅವ್ರ ಮಾತಿನ ಸಾರ ಉದ್ದೇಕ ಮಾಡೋದು ಅಂತ ಅರ್ಥ. ಇವೆಲ್ಲ ತತ್ವನಿರ್ಣಯದ ವಾಕ್ಯವೆಲ್ಲ ಸೇರಿಸ್ತಾರೆ ಆಚಾರ್ಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆಧಾರ ಸರ್ವಜಂತು ಉನಾಮ್, ಎಲ್ಲ ಪ್ರಾಣಿಗೆ ತಮ್ಮಲ್ಲಿ ಆಧಾರ ಇರೋ ಎಲ್ಲರಿಗೂ ಗ್ಯಾರಂಟಿ, ಅದನ್ನು ಬರೀತಾರೆ. ಸರ್ವೇಷಾಂ ತನುಭೃತಾಂ ಸ್ವಸ್ಮಿನ್ ಆಧಾರ ತಾವದ್ ಅನುಭವ ಸಿದ್ಧ. ತಮ್ಮಲ್ಲಿ ಆಧಾರ ಮಾಡಿಕೊಳ್ಳಿ ಅಂತ ಯಾರಿಗೂ ಹೇಳಬೇಕಾಗಿಲ್ಲ, ಯಾಕೆ ಮನುಷ್ಯ ಮಾಡೋದೇ ಅದು ಸೆಂಟರ್ ಮಾಡ್ಕೊಂಡು ಮಾಡ್ತಾನೆ. ಸಚ ನಾ ಅನ್ಯನ್ ನಿಮಿತ್ತೀಕೃತ್ಯ ಇತಿ ಚ, ಅದು ಬೇರೆ ಏನು ನಿಮಿತ್ತ ಇಲ್ಲ. ನಮ್ಮಲ್ಲಿ ಆಧಾರ ಯಾತಕ್ಕಿದೆ ಅಂದರೆ ನಾವಾಗಿದ್ದೇವೆ ಅಂತ ಆದರೆ ಇನ್ನೇನು ಕಾರಣ ಇಲ್ಲ. ಆ ರೀತಿ ದೇವ್ರ ಬಗ್ಗೆ ಬರಬೇಕು ಅಂತ ಹೇಳ್ತಾರೆ. ಸಯೇವ ಹಿ ಪ್ರೇಮ ಅಪರ ಪರ್ಯಾಯೋ ಭಕ್ತಿರ್ನಾಮ ಅನುವೃತ್ತಿ ಪದಾಭಿಧೇಯಶ್ಚ. ಇದನ್ನೇ ನಾವು ದೊಡ್ಡವರಲ್ಲಿ ಮಾಡಿದ ಭಕ್ತಿ ಅಂತ ಕರೀತಾರೆ. ನಮ್ಮಲ್ಲಿ ಮಾಡಿಕೊಂಡಾಗ ಅದು ಏನದು ನಮ್ಮದೇ ಆಧಾರ, ಏನು ವಿಶೇಷ ಇಲ್ಲ ಅದಕ್ಕೆ. ಚಿಕ್ಕವರಲ್ಲಿ ಮಾಡಿದಾಗ ವಾತ್ಸಲ್ಯ, ಸಮಾನದಲ್ಲಿ ಮಾಡಿದಾಗ ಮೈತ್ರಿ, ದೊಡ್ಡವರಲ್ಲಿ ಮಾಡಿದಾಗ ಭಕ್ತಿ. ಇದು ಮೂರು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವ ಭಕ್ತಿ ರೀತಿ ಪ್ರೇಮ ಪ್ರೀತಿಯ ಮತ್ತೊಂದು ರೂಪ ಅಷ್ಟೇ. ಸಚ ವಿನಾ ವೈರಾಗ್ಯಂನ ಉತ್ಪದ್ಯತೆ ವಾ, ಇಂಥ ಭಕ್ತಿ ಬರೋದು ಯಾವಾಗ? ವೈರಾಗ್ಯ ಅಂತ ಮಾತ್ರ, ಭುಕ್ತಿ ಸಾಧ್ಯವಾಗದ ಹಸಿವಿದ್ದರೆ ಮಾತ್ರ. ಹಸಿವಿದ್ದರೆ ಮಾತ್ರ ಊಟ ಹೇಗೋ, ವೈರಾಗ್ಯ ಇದ್ದರೆ ಮಾತ್ರ, ವೈರಾಗ್ಯ ಇದ್ದರೆ ಮಾತ್ರ ಭಕ್ತಿ, ಇಲ್ಲದ್ರೆ ಭಕ್ತಿ ಬರೋದಿಲ್ಲ. ಅದಕ್ಕೆ ವೈರಾಗ್ಯ ಪಾದ ಮೊದಲನೇ ಪಾದ, ಸಾಧನಾಧ್ಯಾಯದಲ್ಲಿ ಮೊದಲನೇ ಪಾದ ಯಾವುದು? ವೈರಾಗ್ಯ ಪಾದ. ಏಚ ಸರ್ವೇಶು ಎಷ್ಟೋ ಸರ್ತೆ ಕೆಲಸಕ್ಕೆ ಸೇರ್ಬೇಕು ಮಾಡಿ ಕೇಳ್ತೀವಿ, ಎಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಳ್ತಾರೆ. ಕೆಲಸ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಅದು ಮೈನಸ್ ಪಾಯಿಂಟ್ ಇದ್ದ ಹಾಗೆ. ಯಾಕೆ ಬಿಡೋದು ಇಲ್ಲಿ ನಂಬ್ಕೊಳ್ಳೋಕ್ಕಾಗಲ್ಲ ಮನುಷ್ಯನ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಕೆಲಸದಲ್ಲಿಲ್ಲ ಅಂತ ಕೇಳಿ ಏನು ಮಾಡ್ತಾರೆ ಅವನಾಗ ಪ್ಲಸ್ ಪಾಯಿಂಟ್ ತಕ್ಷಣ ಇವತ್ತೇ ಸೇರ್ತಿ ಅವು ಈರ ಹಳ್ಳಿ ಅಂತ ಬಿಡ್ತಾರೆ. ಕೆಲಸ ಇರೋದು ರಿಲೀವೇ ಬರಬೇಕು ಅವ್ನು, ಟೈಮ್ ಇದೆ ಅದಕ್ಕೋಸ್ಕರ ಅಲ್ಲಿ ಮಾಡಿ ಅಲ್ಲಿ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ಅಲ್ಲಿ ಮತ್ತೆ ಬರೋಷ್ಟು ಬಿಡೋದಿಲ್ಲ ಅಂತೇಳಿ. ಬರೀ ಪ್ರಾಬ್ಲಮ್ಗಳು ಇಲ್ಲ ಅಂತ ಡೈರೆಕ್ಟ್ ಸೇರ್ತೀಯ ಸೇರ್ಬೋ ಹೈ ಮೆರಿಟು, ಎಲ್ಲೂ ಕೆಲಸ ಇಲ್ಲ, ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟ್ ಆಗೋ ವೈರಾಗ್ಯ ಇದ್ರೆ ತಕ್ಷಣ ಭಕ್ತಿ ಶುರುವಾಗುತ್ತೆ. ಭಕ್ತಿರ್ರಾಮ ಅನುವೃತ್ತಿ ಪದಾಭಿಧೇಯಶ್ಚ ಸಚ ವಿನಾ ವೈರಾಗ್ಯಂ ನೋತ್ಪದ್ಯತೆ ಇವ ತಚ್ಚ ಸರ್ವೇಷು ವಿಷಯೇಷು ಸಂಘವರ್ಜನಮೇವ. ಭಕ್ತಿ ವೈರಾಗ್ಯ ಅಂದ್ರೆ ಏನು? ಎಲ್ಲದರಲ್ಲೂ ಸಂಘವನ್ನು ಬಿಡೋದು. ಸಂಘ ಅಂದ್ರೆ ಮೆಂಟಲ್ ಅಟ್ಯಾಚ್ಮೆಂಟ್, ಫಿಸಿಕಲಿ ಬಿಡೋದು ದೊಡ್ಡದಲ್ಲ, ಯಾವ್ದ್ರಲ್ಲಿ ಬಿಡ್ಬೇಕು ಅದನ್ನ? ಮಾನಸಿಕವಾಗಿ ಬಿಡಬೇಕು. ಅದು ಬೇಡ ಅಂದ್ರೆ ಬೇಡ ಅಷ್ಟೇ, ಮತ್ತೆ ಯೋಚನೆ ಕೂಡ ಇಲ್ಲ. ವ್ರತ ಮಾಡ್ತಿರ್ತಾರೆ, ಅನ್ನೋದ್ರ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರು ನೋಡ್ಕೋತ ಊಟ ಮಾಡ್ತಿರ್ತಾರೆ. ನಮಗೆ ಭಾಗ್ಯ ಇಲ್ಲ ಭಾಗ್ಯ ಇಲ್ಲ ಅನ್ನೋದು ಬೈಕೋತ ಊಟ ಮಾಡ್ತಾರೆ. ಏನಾಯ್ತು ವ್ರತ ಮಾಡಿದ್ರು ಕೂಡ ಏನಿಲ್ಲ ಅವನಿಗೆ, ಏನು ಫಲ ಇಲ್ಲ, ಕೊರಕ್ತಿದ್ದಾನೆ. ಅವನು ಮಾಡಿದ ಅವನು ಪುಣ್ಯವಂತ, ಇವನ ಪ್ರಕಾರ ಅವ್ನು ಭಾರಿ ಪುಣ್ಯವಂತ, ತಾನೇ ಮೂರ್ಖ ಇದ್ದ ಹಾಗೆ. ನಿಜವಾಗಿ ಹೇಗೆ ಅನ್ಕೋಬೇಕು? ಎಷ್ಟು ದಂಡ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಲ್ಲ ಪಾಪಿಷ್ಟ, ಗೊತ್ತಾಯ್ತಾ, ಹೇಳೋಗಿಲ್ಲ ಬಿಡಾಗಿಲ್ಲ, ಹೇಗೆ ತಿಂತಾನೆ ದನ ತಿಂದ ಆ ಥರ ಅನಿಸ್ಬೇಕೆ ಹೊರತು ಅದನ್ನ ನೋಡಿ ನಾವು ತಿನ್ಬೇಕು ಅವನಿಗೆ ಅನಿಸ್ಬೇಕು. ಚೈತ ಅವನೇ ನಾಚಿಕೆ, ನಮಗೆ ನಾಚಿಕೆ ಅಲ್ಲ, ಅವನೇ ನಾಚಿಕೆ ಆಗಬೇಕು. ಅದಕ್ಕೆ ಸಂಘವರ್ಜನ ಅಂದ್ರೆ ಅದು ಮೆಂಟಲಿ ಡಿಟ್ಯಾಚ್ ಆಗಬೇಕೆ ಹೊರತು ಫಿಸಿಕಲಿ ಡಿಟ್ಯಾಚ್ ಆದ್ರೆ ಅಲ್ಲ, ಮೆಂಟಲಿ ಡಿಟ್ಯಾಚ್ ಆಗಬೇಕು. ಅದನ್ನೇ ವೈರಾಗ್ಯ ಅಂತ, ವೈರಾಗ್ಯ ಅಂದ್ರೆ ಒತ್ತು ಕೊಡಬೇಕಾದ ಮನಸ್ಸಿಗೆ. ಅಂತ ತರಿಹಿ ವೈರಾಗ್ಯಂ ಸುಲಭಮಿತ್ಯಾಯಾತ, ವೈರಾಗ್ಯ ಭಾರಿ ಸುಲಭ ಅಂದ್ರೆ ಸುಲಭ ಅಲ್ಲ. ಯಾತಕ್ಕೆ ಸರ್ವೇಷಾಂ ಗೃಹಂ ಪರಿತ್ಯಜ್ಯ ವನಂ ಪ್ರತಿ ಗಮನ ಮಾತ್ರೇಣ ಸಂಪಾದಯಿತು ಶಕ್ಯತ್ವಾ. ಹಾಗಿದ್ರೆ ಮನೆ ಬಿಟ್ಟು ಎಲ್ಲ ಹೋಗಿಬಿಟ್ರೆ ಮುಗಿದು ಹೋಗ್ತಾರೆ, ವಿರಕ್ತರಾಗಿಬಿಡ್ತಾರೆ ಅಂತ ಕೇಳಿದರೆ ಅಲ್ಲ, ಮೈವಂ ಹಾಗೆ ತಿಳ್ಕೋಬಾರದು. ಯಥೋತ್ರ ಸಂಘಪದೇನ ರಾಗಯವ ವಿವಕ್ಷಿತ. ಸಂಘ ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟ್ ಹೇಳಲಿಲ್ಲ ಇಲ್ಲಿ, ಯಾವ ಕಾಂಟ್ಯಾಕ್ಟ್ ಹೇಳಿದರು? ಮೆಂಟಲ್ ಕಾಂಟ್ಯಾಕ್ಟ್ ಹೇಳಿದ್ರು. ಅದಕ್ಕೆ ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ, ಇದೇ ಮಾತನ್ನು ಅವರು ಇಟ್ಟಿದ್ದು. ವಸ್ತುನ ಬಿಡೋದು ವೈರಾಗ್ಯ ಅಲ್ಲ, ವಸ್ತುವಿನ ಅಪೇಕ್ಷೆ ಬಿಡೋದು ವೈರಾಗ್ಯ. ಹುಚ್ಚ ಬಟ್ಟೆ ತಿಂದ ಯಾವ್ದು ಕೇಳಿ ಹಾಕ್ಸೋಳ್ಳೇ ಇಲ್ಲ, ಏನಾಗ್ತೀರಾ ತಿಂದ ವೈರಾಗ್ಯ ಅವನಿಗೆ. ಹೊಟ್ಟೆ ತುಂಬ ಕಷ್ಟ ಇಲ್ಲ, ಕೇಳಿ ಕೇಳಿ ಹಾಕ್ಸೋಣ ವೈರಾಗ್ಯ ಅಲ್ಲ, ಅದು ಅಪೇಕ್ಷೆ ಇದೆ ಅದು ವೈರಾಗ್ಯ ಅಲ್ಲ. ತಿಂದಿದ್ದಿಷ್ಟೇ, ಬರೀ ಆಸೆ ತಿನ್ನಕ್ಕಾಗಲೇ ಇಲ್ಲ, ಅದು ವೈರಾಗ್ಯ ಅಲ್ಲ. ಅಷ್ಟು ತಿಂದ ಏನಿಲ್ಲ ಅವನಿಗೆ, ಏನಿಲ್ಲ, ಒಂದು ಚೂರು ಕೂಡ ಆಸೆನೇ ಇಲ್ಲ. ಆಯ್ತಾ ಬಿಡಿ, ಬರ್ತೀರಾ ಹಾಕಿ ಅಷ್ಟೇ. ದೇಹ ಉಳಿಸ್ಕೋಬೇಕು, ಆರೋಗ್ಯ ಇರಬೇಕು, ಅದು ಬೇರೆ ಯೋಚನೆ ಇಲ್ಲ. ಅವನು ಹೇಗೆ ವೈರಕ್ತ ಅಂತಾರೋ ಹಾಕಿ. ಇವತ್ತು ಭೀಮಸೇನ ದೇವರು 24 ಜನ ಹೆಂಡಂದರು, ಅವರಂತ ವಿರಕ್ತರೇ ಇಲ್ಲ. ಅರ್ಥ ಆಯ್ತಾ? ಈಗ ಅಶ್ವತ್ಥಾವರು ಪಾಪ ಬ್ರಹ್ಮಚಾರಿಗಳಾಗಿದ್ದು, ರಾಜೀವ ಬ್ರಹ್ಮಚಾರಿಗಳು, ಅವ್ರು ಅರ್ಜುನಿಗಿಂತ ಕಡಿಮೆ ಅನಿಸ್ಬಿಟ್ರು ಬ್ರಹ್ಮಚಾರ್ಯದಲ್ಲಿ. ಆ ಮಟ್ಟಿಗೆ ಏನಾಯ್ತು, ಅರ್ಜುನಿಗೆ ಕಡಿಮೆ ಅನಿಸ್ಬಿಟ್ರು. ಭೀಮಸೇನ ದೇವರು 4 ಜನ ಇದ್ದು ಅಶ್ವತ್ಥಾವರು ಹೆದರ್ತಾರೆ ಭೀಮಸೇನಿಗೆ, ಯಾತಕ್ಕೆ ಬ್ರಹ್ಮಚಾರಾಸ್ತ್ರ ಬಿಟ್ಟಿ ಅಂತ ಕೇಳಿದರೆ, ಭೀಮಸೇನ ಭಯಾನ್ಮುನೆ ಅಂತ ಮಹಾಭಾರತದ ವಾಕ್ಯ. ಭೀಮಸೇನ ಭಯದಿಂದ ಬ್ರಹ್ಮಚಾರಿಗಳಾಗಿದ್ದವರು, ಅಷ್ಟು ವಯಸ್ಸಿನಲ್ಲೂ ಕೂಡ ದೊಡ್ಡವರು ಇವರು, ಅಂಥವ್ರಿಗೆ ಮಾಡಿದ್ರು ಅಂದ್ರೆ ಏನರ್ತಾರೆ ಅನ್ನೋ. ಅದಕ್ಕೆ ಅವರಿಗೆ ಇದಿಲ್ಲ, ಮಾನಸಿಕವಾಗಿ ಆ ಒಂದು ದಾಳ್ಟೆ ಬಂದಿರಲಿಲ್ಲ. ತಮಾಷೆ ಮನೋನಿಯಾಮಕರವರು, ಮನೋನಿಯಾಮಕರೇ ಹಾಗಾಗಿದ್ರು ಅಂದಮೇಲೆ ಕಲಿ ಎಷ್ಟು ಕಲಿ ಹಾಗೆ ಎಳಿತಾನೆ ಅಂತ ಹೇಳ್ತಾರೆ. ಮೈಮಂ ಅಥೋತ್ತರ ಸಂಘಪದೇನ ರಾಗಯೇ ವಿವಕ್ಷಿತ ನತು ಸನ್ನಿಕರ್ಷ. ಸನ್ನಿಕರ್ಷ ಅಂದರೆ ಫಿಸಿಕಲ್ ಕಾಂಟ್ಯಾಕ್ಟ್, ರಾಗ ಅಂದರೆ ಮೆಂಟಲ್ ಕಾಂಟ್ಯಾಕ್ಟ್. ಮೆಂಟಲ್ ಕಾಂಟ್ಯಾಕ್ಟನ್ನು ಬಿಡೋದನ್ನು ವೈರಾಗ್ಯ ಅಂತಾರೆ ಹೊರತು ಫಿಸಿಕಲ್ ಕಾಂಟ್ಯಾಕ್ಟ್ ಬಿಡೋದಲ್ಲ. ಏನ ಸ್ಥಾನಾಂತರ ಗಮನ ಮಾತ್ರೇಣ ಸಂಪಾದಯಿತು ಶಕ್ಯೇತ. ಅದು ಧರ್ಮವಾದ ಏನು ಮಾಡ್ತಿದ್ದ, ಮಾಂಸ ಮಾರಾಟ ಮಾಡ್ತಿದ್ದಾನೆ, ಮುಟ್ಟು ಮುಟ್ಟು ತೂಗ್ತಾ ಇದ್ದಾನೆ. ಕೌಶಿಕ ಬ್ರಾಹ್ಮಣ ಪಾಪ ನೋಡಿದ್ರೆ ಅಸಹ್ಯ ಬರ್ತಾ ಇದೆ. ಆದರೆ ಅವ್ರ ಶಾಸ್ತ್ರ ಅವ್ರು ಹೇಳ್ಬಿಟ್ಟಿದ್ದಾನೆ, ನಿನಗಿಂತ ಅವನು ಗ್ರೇಟ್ ಅಂತ ಹೇಳ್ಬಿಟ್ಟಿದ್ದ. ಯಾಕೆ ಅದು ಮುಟ್ತಾನೆ, ಯಾವುದು ತಿಂದಿಲ್ಲ, ಯಾವುದು ಇದು ಮಾಡ್ತಾ ಇಲ್ಲ. ತಾನು ವೃತ್ತಿ ವ್ಯಾಪಾರ ತಂದೆ ತಾಯಿಗಳನ್ನ ಕಾಪಾಡಬೇಕಷ್ಟೇ, ತಾನು ಮಾತ್ರ ತೊಗೊಳ್ಳೋದಿಲ್ಲ. ಇವನು ಮನಸ್ಸಿನಲ್ಲಿ ನೋಡಿದರೆ ಕೋಪ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಆದ್ದರಿಂದ ಸರಿ ಹೋಗಲಿಲ್ಲ ಅಂತ ಹೇಳ್ತಾರಲ್ಲ. ಇವ್ರ ಹೆಸರು ಬ್ರಾಹ್ಮಣ ಪ್ಲಸ್ ಮುಟ್ಟದೇ ಇದ್ದು ಅವನು, ಅವನು ವ್ಯಾಧ ಅದು ಮುಟ್ಟಿ ಮಾರಾಟ ಮಾಡ್ತಿರೋ, ಅವನ ಮನಸ್ಸಿನಲ್ಲಿ ಅವನ ಸಂಪರ್ಕ ಇಲ್ಲ ಅವನಿಗೆ. ಆದ್ದರಿಂದ ಏನಾಗಲಿಲ್ಲ, ಅದು ಅವನಿಗೆ ಬಂಧಕ್ಕೆ ಆಗಲಿಲ್ಲ. ರಾಗಶ್ಚ ಸಚ ರಾಗ ತೇ ಏನ ನತು ಸನ್ನಿಕರ್ಷ ಏನ ಸ್ಥಾನಾಂತರ ಗಮನ ಮಾತ್ರೇಣ ಸಂಪಾದಯಿತು ಶಕ್ಯೇತ. ಈ ಫಿಸಿಕಲ್ ಕಾಂಟ್ಯಾಕ್ಟ್ ಬಿಡೋದು ಅಂತಾಗಿದ್ರೆ ದೂರ ಹೋದ ತಕ್ಷಣ ಹೋಗ್ಬಿಡ್ತಾ ಇದೆ. ಆದರೆ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲ ಇದು, ಮೆಂಟಲ್ ಕಾಂಟ್ಯಾಕ್ಟ್. ಎಷ್ಟು ದೂರ ಹೋದ್ರೂ ಕೂಡ ಏನಾಗಲ್ಲ, ಅದು ಬಿಟ್ಟು ಹೋಗೋದೇ ಇಲ್ಲ. ಎಷ್ಟು ದೂರ ಹೋದ್ರೂ ಕೂಡ ಬಿಟ್ಟು ಹೋಗಲು ಸಾಧ್ಯನೇ ಇಲ್ಲ. ತದೇ ತದಾಹ ತನ್ಮಾತ್ರೇಣ ಇತಿ ನಿವರ್ತಕಂತೂ ವಕ್ಷ್ಯತೆ. ಸ ರಾಗಶ್ಚ ಸ್ನೇಹ ಅಪರನಾಮ. ರಾಗ ಅಂದ್ರೆ ಏನು? ಪ್ರೀತಿನೇ ರಾಗ. ತನ್ ನಿವೃತ್ತಿಶ್ಚರ ತನ್ಮಾತ್ರೇಣ ವಿವರ್ತಕಂತೂ ವಕ್ಷ್ಯತೆ. ಬರೀ ನಿವೃತ್ತಿ ಅಂದರೆ ಸ್ನೇಹ ಬಿಟ್ಟರಾಗಲಿಲ್ಲ, ನಿವರ್ತಕವಾದೊಂದು ಗುಣ ಬೇಕದಕ್ಕೆ. ತದೇ ತದಾಹ ಹಂಚಿ ಸೀಮೆಣ್ಣೆ ವಾಸನೆ ಆಗಿಬಿಟ್ಟಿದೆ, ಊಟ ಕೊಡಬೇಕು, ಅದೇ ಹೋಗುತ್ತಾ? ಏನು ಮಾಡ್ತಾನೆ ಅದಕ್ಕೆ? ಹೋಗಿ ಬಾರದು, ಅದು ಕಷ್ಟಪಟ್ಟು ಕ್ಲೀನ್ ಮಾಡ್ಕೋತಾನೆ. ಆ ಕೈ ಹತ್ತಿದ್ದನ್ನು ಹ್ಯಾಕ್ ಕ್ಲೀನ್ ಮಾಡ್ಕೋತಾನೋ, ಮನಸ್ಸಿಗೆ ಹತ್ತಿದ್ದೇನೆ ಏನು ಮಾಡಬೇಕು? ಪೂರ್ತಿ ತೆಗೆದು ಹಾಕಿಬಿಡ್ಬೇಕು. ತೆಗೆದು ಹಾಕಿದ್ರೆ ನೀರು ಬೇಕು, ನೀರಿಲ್ಲದೆ ಯಾವ ವಸ್ತು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ. ನೀರು ಅಂದರೆ ಶಾಸ್ತ್ರ, ಶಾಸ್ತ್ರ ಓದ್ದಾಗೆಲ್ಲ ಏನಾಗುತ್ತದೆ, ಶ್ರದ್ಧ ಬಿಟ್ಟು ಬಿಡುಗಡೆ ಹೊಂದಿದೆ ಅಷ್ಟೇ. ಇಲ್ಲ ಹೋದ್ರೆ ಆ ಶಾಸ್ತ್ರ ಓದ್ದೆ ಕ್ಲೀನ್ ಮಾಡೋಕೆ ಹೋಗೋದು ಹೇಗಂತ ಕೇಳಿದರೆ, ಶಾಸ್ತ್ರ ಮಾತ್ರ ಓದೋದಿಲ್ಲ ನಾವು. ಎಲ್ಲ ಸಾಧನೆ ಮಾಡ್ತೀವಿ ಅಂದರೆ ನೀರು ಮಾತ್ರ ಹಾಕಿದ ಸೋಪು ಜರಿ ಏನು ಉಪಯೋಗ, ನೀರು ಹಾಕೋದಿಲ್ಲ, ಬರೀ ಸೋಪು ಇದೆ, ಏನಾಗುತ್ತೆ, ಬಟ್ಟೆ ಹೋಯ್ತು ಸೋಪು ಹೋಯ್ತು ಅಷ್ಟೇ, ಕ್ಲೀನ್ ಮಾತ್ರ ಆಗೋದೇ ಇಲ್ಲ. ಇವತ್ತು ಗೊತ್ತಾರೆ, ಸ್ವಲ್ಪ ನೀರು ನಿಲ್ಲದೆ ಹೋದರೆ ಎಂದೂ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಬಿಟ್ಟು ಯಾವಾಗ ಊಟಕ್ಕೆ ಕೊಡೋಕೆ ಮುಂಚೆ ಫಸ್ಟ್ ಏನು ಇಡ್ತಾರೆ, ನೀರು ಇಡದೆ ನೀರು ಹಾಕದೆ ಬಡಿಸಲೇಬಾರ್ದು ನೀ ಮಾದು. ಅದೇ ರೀತಿ ಶಾಸ್ತ್ರ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು, ಅದು ಮೇನ್. ಊಟಕ್ಕೆ ಅಂತ ಊಟಕ್ಕೆ ನೀರು ಹೇಗೋ, ಭೋಗಕ್ಕೆ ಶಾಸ್ತ್ರ ಬೇಕು. ಶಾಸ್ತ್ರಕ್ಕೆ ವಿರುದ್ಧವಾದ ಭೋಗ ಅಂದರೆ ಏನದು, ನಿಷಿದ್ಧ. ಶಾಸ್ತ್ರ ವಿಹಿತವಾದ ಭೋಗ ಅಂದರೆ ನೀರಿನ ಸಮೇತ ಊಟ ಇದ್ರೆ ಹಾಗೋ ಹಾಕಿ. ತದೇತದಾಹ ಸರ್ವತೋ ಮನಸ್ಸು ಅಸಂಗಂ ಇತ್ಯಾದಿ. ಈ ಮಾತಿಗೆ ಅಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಮನಸ್ಸ ಅಸಂಗಂ ಅಂತ ಯಾತಕ್ಕೆ ಹೇಳಿದರು ಅಂದರೆ, ದೇಹತ ಅಸಂಗಂ ಅಂತ ಹೇಳೋ ತಾತ್ಪರ್ಯ ಅಲ್ಲ, ಗುಣೇಶು ಅಸಂಗೋ ವೈರಾಗ್ಯ ಅಂತ ಹೇಳಿ, ವೈರಾಗ್ಯಂ ಅಂತ ಹೇಳಿ. ಗುಣೇಶು ಅಸಂಗ ವೈರಾಗ್ಯಂ, ಗುಣಗಳು ಅಂದರೆ ಏನು, ವಿಷಯಗಳು. ಗುಣ ಅಂದರೆ ಇಲ್ಲಿ ವಿಷಯ ಅಂತ ಅರ್ಥ. ವಿಷಯಗಳಲ್ಲಿ ಸಂಘ ಹೊಂದೇ ಇರೋದನ್ನೇ ವೈರಾಗ್ಯ ಅಂತ ಕರೀತಾರೆ ಮಾನಸಿಕವಾಗಿ. ನಾನು ಭವತು ಪ್ರೇಮೈವ ಭಕ್ತಿ, ಭವತು ಚ ರಾಗ ನಿವೃತ್ತಿರೇವ ವಿರಾಗ ಇತಿ. ಆಯ್ತು ಬಿಡಿ, ಪ್ರೇಮನೇ ಭಕ್ತಿ ಒಪ್ಪೋಣ, ರಾಗ ನಿವೃತ್ತಿನೇ ವೈರಾಗ್ಯ ಒಪ್ಪೋಣ. ತಥಾಪಿ ಭಕ್ತಿ ವೈರಾಗ್ಯಂ ವಿನಾ ಉತ್ಪದ್ಯತೆ ಇತಿ ಕುತಃ. ಆ ಭಕ್ತಿಗೆ ವೈರಾಗ್ಯ ಇಲ್ಲದವರು ಹುಟ್ಟೋದಿಲ್ಲ ಅಂತಿರೋ, ಅದು ಹೇಗೆ? ವ್ಯತಿರೇಕ ಬಲಾದಿತಿ ಭ್ರೂಮಃ. ವ್ಯತಿರೇಕ ವ್ಯಾಪ್ತಿ ಇದೆ, ಅನ್ವಯ ವ್ಯಾಪ್ತಿ, ವ್ಯತಿರೇಕ ವ್ಯಾಪ್ತಿ ಅಂತ ಹೆಸರು. ದಂಡ ಇದ್ರೆ ಘಟ ಬಂತು, ದಂಡ ಇಲ್ಲ ಘಟ ಬರಲಿಲ್ಲ. ಅದಕ್ಕೇನಂತ ಕರೀತಾರೆ ಅದನ್ನು, ಸಾಧನ ಅಂತ ಕರಿ. ಯತ್ಸತ್ವೇ ಯತ್ಸತ್ವ, ಯದಭಾವೇ ಯದಭಾವ, ಅದಕ್ಕೇನಂತ ಹೆಸರು, ಅನ್ವಯ ವ್ಯತಿರೇಕ ಅಂತ ಕರೀತಾರೆ. ಅದು ವೈರಾಗ್ಯ ಇದ್ರೆ ಭಕ್ತಿ, ವೈರಾಗ್ಯ ಇಲ್ಲದವರ ಭಕ್ತಿ ಇಲ್ಲ. ಆದ್ರಿಂದ ಏನಾಯ್ತು, ಈಗ ಭಕ್ತಿಗೆ ಏನು ಬೇಕು ಅಂತಾಯ್ತು, ವೈರಾಗ್ಯ ಬೇಕೇ ಬೇಕು ಅಂತ ಅದನ್ನು ಹೇಳ್ತಾರೆ. ವ್ಯತಿರೇಕ ಬಲಾದಿತಿ ಭ್ರೂಮಃ. ನಹಿ ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತಿ. ಇವೆಲ್ಲ ಕೊಟೇಶನ್ಸ್. ಇವು ನಹಿ ಹೇಯೇ ಭಾಗವತ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತಿ. ಹೇಯ ಪದಾರ್ಥದಲ್ಲಿ ಆಸೆ ಇದ್ದವನಿಗೆ ಉಪಾದೇಯ ಪದಾರ್ಥದಲ್ಲಿ ಪ್ರೀತಿ ಹೇಗೆ ಬರುತ್ತೆ? ಬರೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಹೇಯತ್ವ ಗೊತ್ತಾಗಿ ಬಿಟ್ಟರೆ ಮಾತ್ರ ಏನು ಬರುತ್ತೆ, ಆಗದಲ್ಲ ಆಸಕ್ತಿ ಬರುತ್ತೆ, ಬರೋ ಆಸಕ್ತಿ ಬರೋ ಚಾನ್ಸ್ ಇಲ್ಲ. ಅದಕ್ಕೆ ಬಿಡೋದನ್ನು ವೈರಾಗ್ಯ ಅಂತ ಕರೆದಿತ್ತು. ತದೇತದ ಅಭಿಸಂಧಾಯ ಸರ್ವತಃ ಇತಿ. ಆದ್ದರಿಂದ ಎಲ್ಲ ಅಭಿಸಂಧಾಯ ಅಂದ್ರೇನು, ಮನಸ್ಸಲ್ಲಿ ಇಟ್ಟುಕೊಂಡು ಅಂತದ್ದು. ಅಭಿಸಂಧಿ ಅಂದರೆ ಅಭಿಪ್ರಾಯ. ಈ ಅಭಿಪ್ರಾಯದಿಂದ ಹೇಳ್ತಾರೆ, ಸರ್ವತಃ ಇತಿ ಸರ್ವತೋ ಮನಸ್ಸು ಅಸಂಗಂ ಆದಾವ್ಯವಸ್ಥಿತಂ ಶಿಕ್ಷೇದಿತಿ. ಅದು ಫಸ್ಟ್ ಸ್ಟೆಪ್ ಏನು, ಭಾಗವತ ಧರ್ಮದಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಮನಸ್ಸ ಅಸಂಗ, ಅದನ್ನು ಶುರು ಮಾಡಬೇಕು. ಎಲೆಕ್ಟ್ರಿಕಲ್ ರಿಪೇರಿ ಫಸ್ಟ್ ಕೆಲಸ ಏನು, ಶಾಕ್ ಹೊಡಿಸ್ಕೋಬಾರ್ದು, ಅದು ಇಂಪಾರ್ಟೆಂಟ್. ಶಾಕ್ ಮುಟ್ಟು ಹಾಯ್ ಹಾಯ್ ತರೋದು, ರಿಪೇರಿ ಮಾಡಿಸಿರೋದು, ಕೈ ತಗೊಳ್ಳಿ ಮತ್ತೆ ಕೈ ಇಡೋದು, ಮೊದಲು ಹೋಗಾಕ ಮರಾಯ ಅಂತ ಹೇಳ್ತಾರೆ. ಮೊದಲು ಖಾಲಿ ಮಾಡಿ ಜಾಗ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಥ್ರೂ ಔಟ್ ಮೇಂಟೈನ್ ಮಾಡಬೇಕಲ್ಲ, ಶಾಕ್ ಹೊಡಿಸ್ಕೊಡದೆ ಅದನ್ನ ಹ್ಯಾಂಗ್ ಬಿಟ್ಬೇಕು. ಸಂಸಾರದಲ್ಲಿ ಎಷ್ಟೊತ್ತು ಕೆಲಸ, ಬೆಳಿಗ್ಗಿನ ಸಾಯಂಕಾಲದವರೆಗೆ ಕೆಲಸ ಮಾಡಿದ, ಒಂಚೂರು ಶಾಕ್ ಹೊಡಿಸ್ಕೊಳ್ಳಿ, ಗೊತ್ತಾಯ್ತಾ, ಇಡೀ 100 ವರ್ಷ ಬದುಕಿದ, ಒಂಚೂರು ಅನ್ನುವ ದುಃಖ ಪಡಲಿಲ್ಲ. ಅದಕ್ಕೇನಂತಾರೆ, ಅದಕ್ಕೆ ಟಚ್ಚೇ ಬಂದಿಲ್ಲ ಅವನಿಗೆ, ಆ ರೀತಿ ಬದುಕಬೇಕು. ಅದನ್ನೇ ದುಷ್ಟಾಂತ ಕೊಡೋಕೆ ಏನು ಹೇಳಿಬಿಟ್ರು, ಪದ್ಮಪತ್ರ ಮೀಮಾಂಬಸ. ಈಸ ಬೇಕು ಸಂಸಾರದಲ್ಲಿ, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡೋದು ಹಾಗೆ ಈಸಬೇಕು. ಅದಕ್ಕೆ ತಾವರೆಯಲ್ಲಿ ದುಷ್ಟಾಂತ ಕೊಟ್ಟರು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕರೆಂಟಿನ ದುಷ್ಟಾಂತ ಎಲ್ರಿಗೂ ಅರ್ಥ ಆಗಲ್ಲ. ತಾವರೆಯಲ್ಲಿ ಆದರೆ ಡೇ ಟು ಡೇ ಯಾವಾಗಲೂ ಇರತಕ್ಕಂಥದ್ದು, ನೀರೊಳಗಿದ್ದರೂ ಏನಿಲ್ಲ, ಅದು ನೀರು ಸಂಪರ್ಕ ಇರೋದಿಲ್ಲ, ಆ ರೀತಿ ಇರಬೇಕು. ನಾನು ಭಕ್ತಿ ದಾರಿಟ್ಟು ಸರ್ವತಃ ಇತಿ ಸರ್ವತೋ ಮನಸ್ಸೋ ಸಂಗಂ ಆದಾವ್ಯವಸ್ಥಿತಂ ಶಿಕ್ಷೆ ಪ್ರೈಮರಿ ಇದು. ಇದು ಶುರು ಮಾಡ್ಕೊಂಡೆ ಮುಂದೆ ಹೋಗಬೇಕು. ನಾನು ಭಕ್ತಿ ದಾರ್ಢ್ಯಾಧಿಕಂ ಸತ್ಯಂ, ಭಕ್ತಿ ದಾರ್ಢ್ಯ ಮುಂದೆ ಹೇಳ್ತಾರೆ ಅಂದರೆ ಸತ್ಯ ಬೇರೆ ಕಾರಣ ಇದೆ ಅಂತ ಹೇಳ್ತಾರೆ. ಪೂರ್ವತು ಅತಿಶಯ ವಿಶೇಷ ವಿಶಿಷ್ಟತೆಯ ವ್ಯಕ್ತಿಯಪೇಕ್ಷೆಯೈವ ಏತದಿತ್ಯದೋಷ. ಪೂರ್ವತಃ ಅತಿಶಯ ವಿಶೇಷ ವಿಶಿಷ್ಟತೆಯ ವ್ಯಕ್ತಿಯಪೇಕ್ಷೆಯೈವ ಏತದಿತಿ ದೋಷ. ಮೊದಲಿಗೆ ಒಂದು ಭಕ್ತಿ ಇದೆ, ಅದೇನಾಗಬೇಕು, ಅದು ವಿಷಯ ಬೆಳೀತಾ ಹೋಗಬೇಕು ಅಂತ. ಬೇಸಿಕ್ ಭಕ್ತಿ ಸ್ವರೂಪದಲ್ಲಿ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ, ಯೋಗ್ಯರಿಗೆ ಇದ್ದೇ ಇರುತ್ತೆ. ಅದು ಬೆಳೆಸಲಿಕ್ಕೆ ಇವೆಲ್ಲ ಬೇಕು. ನಾನು ಭಗವದ್ಭಕ್ತೈವ ಭಗವತ್ ಪ್ರಸಾದೋ ಭವತಿ ತೇನಚ ಅಲಭ್ಯಂ ಕಿಮಪಿ ನಾಸ್ತೇವೇತಿ ಕಿಮುತ್ತರ ಗ್ರಂಥೇನ. ಸರಿ ಬಿಡಿ, ವೈರಾಗ್ಯ ಭಕ್ತಿ ಸಾಕು, ಮುಂದೇನು ಬರಲಿಕ್ಕೆ ಹೋಗಬೇಡಿ, ಸಾಕು ನಮಗೆ. ವೈರಾಗ್ಯ ಇಟ್ಕೊಳ್ಳಿ, ಭಕ್ತಿ ಮಾಡಿ ಅಂತ ಹೇಳಿಬಿಡಿ. ಉಳಿದೆಲ್ಲ ಇದೇ ಬೇಂತಾನೆ ಅಂತ ಕೇಳಿದರೆ ಹಾಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಭಗವದ್ಭಕ್ತೈವ ಭಗವತ್ ಪ್ರಸಾದೋ ಭವತಿ ತೇನಚ ಅಲಭ್ಯಂ ಕಿಮಪಿ ನಾಸ್ತೇವ ಇತಿ ಕಿಮುತ್ತರ ಗ್ರಂಥೇನ. ಭಗವದ್ಭಕ್ತಿಯಿಂದ ಭಗವತ್ ಪ್ರಸಾದ, ಅದರಿಂದ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಸೀನಿಕೆ ಅಂತಾನೆ. ಅವ್ರದ್ದು ಬೇಡ ಬೇಡ, ನಿಲ್ಲಿಸಿಬಿಡೋಣ ಅಂತ ಕೇಳಿದರೆ ಇಲ್ಲ, ಯದಿಚ ಭಕ್ತಿ ಸಾಧನಾನಿ ವಕ್ತುಂ ಉತ್ತರ ಗ್ರಂಥ ಸಂದರ್ಭ ತದಪಿ ಸಂಗಂಚ ಇತ್ಯಾರಭ್ಯ ಯಥೋಚಿತ ಮಿತ್ಯಂತೂ ವ್ಯರ್ಥ ಏವ ಭಾತಿ. ನಹಿ ಸ ಭಕ್ತಿ ಸಾಧನಂ ವಕ್ತಿ. ಹಾಗಲ್ಲ, ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಭಕ್ತಿ ಸಾಧನಾನಿ ವಕ್ತುಂ ಉತ್ತರ ಗ್ರಂಥ ಸಂದರ್ಭ, ಅಥವಾ ಭಕ್ತಿಗೆ ಸಾಧನ ಹೇಳೋದಕ್ಕೋಸ್ಕರ ಮುಂದಿನ ಭಾಗ ಹೊರಟಿದೆ. ತದಾಪಿ ಸಂಗಂಚ ಇತ್ಯಾರಭ್ಯ ಯಥೋಚಿತ ವಿದ್ಯಂತೋ ವ್ಯರ್ಥ ಏವ ಇತಿ ಭಾತಿ. ಅದು ನಮಗೆ ಯಾತಕ್ಕೆ ವ್ಯರ್ಥ ಅಂತ ಅನಿಸ್ಬೋದು. ನಹಿ ಸ ಭಕ್ತಿ ಸಾಧನಂ ವಕ್ತಿ, ಕೆಲವು ಭಕ್ತಿ ಹೇಳುತ್ತೆ ಸಾಕು ಅನಿಸುತ್ತೆ, ಭಕ್ತಿ ಸಾಧನ ಹೇಳುತ್ತೆ ಪರವಾಗಿಲ್ಲ ಅನ್ಬೋದು. ಆದರೆ ಭಕ್ತಿ ಸಾಧನನೂ ಹೇಳಿದರೆ ವಿಚಾರ ಯಾಕೆ ಹೇಳಬೇಕು? ಕಿಮ್ಮಾಮ ಭಕ್ತೇಶು ಭಕ್ತಿಮೇವ, ಭಕ್ತರಲ್ಲೂ ಭಕ್ತಿ ಮಾಡಿ ಅಂತ ಹೇಳುತ್ತಾರೆ. ಸಂಘಪದೇನ ರಾಗಯೋ ವೇಕ್ಷಿತ ಇತಿ ಅವಧಾನಂ ವಿನಾ ವ್ಯವಧಾನಂ ಅನಂತರಮೇವ ಉಕ್ತತ್ವ. ಸಂಘಪದೇನ ರಾಗಯೋ ವಿವಕ್ಷಿತ ಇತಿ, ಸಂಘ ಅಂದ ರಾಗ ಅಂತ ಹೇಳಿದ್ದೇವೆ ಈಗಾಗಲೇ. ವಿನಾ ಅನಂತರಮೇವ ಇತ್ಯುಕ್ತತ್ವ, ತಚತೇನ ಕಿಮಪಿ ಪ್ರಯೋಜನಮಸ್ತಿ ಸರ್ವಶ್ಚಾಪಿ ಭಗವದ್ಭಕ್ತೈವ ಸಾಧಿತತ್ವಾದ ಇತಿ ಮೈವಂ. ಎಲ್ಲವೂ ಭಗವದ್ಭಕ್ತಿಯಿಂದನೇ ಮಾಡೋದರಿಂದ ಸಂಘ ಬಿಡಬೇಕು ಅಂಬ ಪದನೇ ಬೇಡ ಅಂತ ಯಾಕೆ ಹೇಳಬಾರ್ದು ಅಂದರೆ ತಪ್ಪದು, ಮೈವಮ್ಮ ಕೇಳಬಾರ್ದು. ಭಕ್ತಿ ದೋಷ ನಿರಾಸಾರ್ಥತ್ವ ಇಂಪಾರ್ಟೆಂಟ್. ಭಕ್ತಿ ದೋಷವನ್ನು ಭಕ್ತಿ ಇರಬೇಕು, ಭಕ್ತಿ ದೋಷ ಇರಬಾರ್ದು ಇಂಪಾರ್ಟೆಂಟ್. ಭಕ್ತಿ ಇಲ್ಲೇ ಇಲ್ಲ ಹೋಯ್ತದು, ಭಕ್ತಿ ಇದೆ ದೋಷ ಇದೆ ಅವ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಭಕ್ತಿ ದೋಷ ನಿರಾಸಾರ್ಥತ್ವಾತ್. ಏನು ಭಕ್ತಿ ದೋಷ? ಭಕ್ತಿ ದೋಷೋ ಹಿ ಅಸೌ ತದ್ಭಕ್ತೇಶು ಭಕ್ತ್ಯಭಾವ ಇತಿ. ಇದು ಪದನೇ ಹೇಳಿದ್ದೇನೆ, ಅವ್ರು ಕೊಟೇಶನ್ ಕೊಡ್ಲಕ್ಕೆ ಹೋಗೋದಿಲ್ಲ. ಸಾರೋದ್ಧಾರ ಆದ್ದರಿಂದ ಪ್ರಮಾಣ ಇದ್ದು ಮಾತಾಡ್ತಿದ್ದಾರೆ ಆಚಾರ್ಯರು. ಮಾತದ್ದು ಭಕ್ತಿ ದೋಷೋ ಹ್ಯಸೌ ಎನ್ನ ತದ್ಭಕ್ತೇಶ್ವಪಿ ಭಕ್ತಿಮಾನ್ ಅಂತ ಅನುವ್ಯಾಖ್ಯಾನದ ಮಾತು. ಅದನ್ನು ಹಾಗೆ ಇಡ್ತಾರೆ, ಸ್ವಲ್ಪ ಚೇಂಜ್ ಮಾಡಿ. ಭಕ್ತಿ ದೋಷೋ ಹಿ ಅಸೌ ಯತ್ ತದ್ಭಕ್ತೇಶು ಭಕ್ತ್ಯಭಾವ ಇತಿ. ದೇವರಲ್ಲಿ ಭಾರಿ ಭಕ್ತಿ ಮಾಡ್ತಾನೆ, ದೇವರು ಭಕ್ತರಲ್ಲಿ ಭಕ್ತಿ ಮಾಡೋದಿಲ್ಲ. ಏನಂತ ಹೇಳಿದ್ರೆ ಅದಕ್ಕೆ ಭಕ್ತಿಯ ದೋಷ ಅಂತ ಕರೀತಾರೆ. ಇರಬೇಕು, ಅದು ಬರೀ ದೋಷ ಅಲ್ಲ, 9 ದೋಷಗಳು ಉಂಟು ಭಕ್ತಿಗೆ. ಅದು ಭಾರಿ ದೊಡ್ಡ ದೋಷ ಯಾವುದು ಅಂತ ಕೇಳಿದರೆ ಇದೇ ದೊಡ್ಡ ದೋಷ ಇದು. ಅದಕ್ಕೆ ಆ ದೋಷ ಇಟ್ಕೊಳ್ಳೋಕೆ ಹೋಗಬಾರ್ದು. ಭಗ್ಬದ್ಧ ದ್ವೇಷ ಅಂಬೋದು ಭಕ್ತಿಯ ದೊಡ್ಡ ದೋಷ ಅದು. ಅದು ಭಕ್ತಿ ಅಂತ ಕೌಂಟೇ ಆಗೋದಿಲ್ಲ, ಯಾವುದಕ್ಕೆ ಕೌಂಟ್ ಆಗುತ್ತದೋ ದ್ವೇಷದಲ್ಲಿ ಸೇರ್ಕೊಬಿಡುತ್ತೆ ಅಂತ ಹೇಳಿದೆ. ಭಗವದ್ಭಕ್ತೇಶು ಕೋ ದೋಷ, ಅದು ಭಕ್ತದ್ಭಕ್ತೇಶು ಭಕ್ತ್ಯಭಾವ ಇತಿ. ನನ್ನ ವಸ್ತು ಭಗವದ್ಭಕ್ತಶ್ಚಾಪಿ ತದ್ಭಕ್ತೇಶು ಭಕ್ತ್ಯಭಾವ. ತಮಾಷೆ ಅಂದರೆ ನಮಗೆ ದೇವರಲ್ಲಿ ಭಕ್ತಿ ಇರೋದು ಯಾರ ಕಣ್ಣಿಗೆ ಕಾಣೋದಿಲ್ಲ, ಗೊತ್ತಾನೆ. ಈಗ ದೇವರು ಕಂಡು ನೋಡಿದ್ರೆ ಗೊತ್ತಾಗ ಕಾಣೋದೇ ಇಲ್ಲ. ದೇವರಲ್ಲಿ ಭಕ್ತಿ ಇದ್ರೆ ಗೊತ್ತಾಗೋದು ಯಾವಾಗ? ದೇವರ ಭಕ್ತರಲ್ಲಿ ಭಕ್ತಿ ಮಾಡಿದಾಗ ಗೊತ್ತಾಗ ಅರ್ಥ ಆಯ್ತಾ. ಈಗ ದೇವರಲ್ಲಿ ಭಕ್ತರಲ್ಲಿ ಭಕ್ತಿ ಮಾಡಿಬಿಟ್ರೆ ಏನು ಗೊತ್ತಾಯ್ತಾಗ? ಯಾರೋ ಹೇಳಕ್ಕೆ ಹೋದ ಅವ್ರ ಕಡೆ ಹೌದಾ ಹಾಗಿದ್ರೆ ಬನ್ನಿ ಅಂತ ಕರ. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಿರೋದು ಇದನ್ನ? ಅವ್ರಿಗೋಸ್ಕರ. ಏ ಒಳಗೆ ಬರಬೇಡಿ, ನಿಲ್ಲಿ ಬರಬೇಡಿ, ನೀವು ಅವಕಾಶ ಇಲ್ಲ ಅಂತ ಸ್ವಾಮಿ ಅವ್ರು ಕಳಿಸಿದ್ದಾರೆ, ಹಾಗಿದ್ರೆ ಬನ್ನಿ ಅಂತ. ಯಾರಿಗೆ ಕೊಟ್ಟು ಗೌರವ ಇದು? ಅವ್ರಿಗೆ ಕೊಟ್ಟು ಗೌರವ. ಅರ್ಥ ಆಯ್ತಾ? ಈಗ ಅವೇ ಯಾರೋ ಕೆರಳಕ್ಕೆ ಬಂದ, ಅವರು ಕ್ರಿಮಿನಲ್ ಅಂತ ಗೊತ್ತಾಯ್ತು, ಫಸ್ಟ್ ಗೆಟ್ ಔಟ್ ಅಂತ ಹೇಳಿದ. ಇವನ್ ದ್ವೇಷ ಅಲ್ಲ, ಯಾರ ದ್ವೇಷ ಇದು? ಅವ್ರ ಮೇಲಿನ ದ್ವೇಷ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ದೇವರನ್ನ ಭಕ್ತಿ ಮಾಡೋದು ಕಣ್ಣಿಗೆ ಕಾಣೋದಿಲ್ಲ ಅಂದಮೇಲೆ ಯಾವ್ದು ಕಣ್ಣಿಗೆ ಕಾಣಬೇಕು? ಈಗ ಭಗವದ್ಭಕ್ತಿಯಲ್ಲಿ ಭಕ್ತಿ ಮಾಡೋದು ಕಣ್ಣಿಗೆ ಕಾಣಬೇಕು. ನಮ್ಮಲ್ಲಿ ಅದಕ್ಕೆ ಕಾಣೋದಿಲ್ಲ, ಏನು ಕಾಣುತ್ತೆ? ಭಗವದ್ ದ್ವೇಷ ಮಾಡೋದು ಕಣ್ಣಿಗೆ ಕಾಣುತ್ತೆ. ಆದ್ರಿಂದ ಯಾರಿಗೆ ಯಾವ ಗುಂಪಿ ಸೇರಿದಾಗತ್ತೆ? ಇವರು ದೇಶಗಳ ಗುಂಪಿ ಸೇರಿದಾಗತ್ತೆ. ಎಂದು ಆ ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಎಷ್ಟೋ ಅಂತ ಹೇಳಿದ್ದಾರೆ. ಅವರು ಮೊದಲು ದ್ವೇಷ ಮಾಡ್ತಾರಲ್ಲ ಅಂದ್ರೆ ಅವ್ರು ಮಾಡ್ಕೊಂಡವ್ರು ನೀವು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ ಅವ್ರಿಗಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಆ ಪ್ರಾಬ್ಲಮ್ ನಾವ್ಯಾಗ ತಂದ್ಕೋಬೇಕು ಇವನ್ನೇ. ಅವರು ದ್ವೇಷ ಮಾಡ್ತಾರೆ ಅಂದ್ರೆ ಈ ಸಫರಿ ಅದನ್ನ ನಾವು ಮಾಡಿಬಿಟ್ರೆ ಏನಾಗತ್ತೆ? ಈಗ ಅಂಟ್ರೋಗ ನಾವು ಹಚ್ಚಿಕೊಂಡಾಗತ್ತೆ ಅಷ್ಟೇ. ಅದಕ್ಕೆ ಅವ್ರು ದ್ವೇಷ ಮಾಡಲಿ, ಅದು ನಾವು ಮಾಡಬಾರ್ದು. ಧರ್ಮರಾಜನ ಪ್ರಿನ್ಸಿಪಲ್ ಅಜಾತ ಶತ್ರು ನ್ಯಾಯ ಅಂದ್ರೆ ಅದೇನು? ಅವ್ರು ನಾವ್ಯಾಕೆ ಮಾಡ್ಬೇಕು ಅದನ್ನ? ಇದು ಯೋಚನೆ ಮಾಡಿದ್ರೆ ಎಷ್ಟು ಅಪೂರ್ವ ಮಾತಿದೆ. ಮತ್ತೆ ಹೇಳ್ತಾರೆ, ಬರೀ ದ್ವೇಷ ಮಾಡಿದ್ರೆ ಹೊಡೆದ್ರು ಬಡದ್ರು ಕೇರ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದು ಭಗವದ್ಭಕ್ತ ಅಂತ ಪ್ರೂವ್ ಆಗಿಬಿಟ್ಟಿದ್ರೆ ನಮ್ಮಲ್ಲಿ ಭಕ್ತಿ ಮಾಡಲಿಲ್ಲ ಹಾಳಾಗೋಗ್ಲಿ. ನಮಗೆ ದ್ವೇಷ ಮಾಡಿದ್ರು ಡೋಂಟ್ ವರಿ, ಬಂಡೆಗೆ ಬಂದರೂ ಡೋಂಟ್ ವರಿ. ನೀವು ಮಾತ್ರ ಏನು ಮಾಡಬಾರ್ದು? ಅದನ್ನು ವಿರೋಧ ಮಾಡಬಾರ್ದು. ಯಾಕೆ? ಭಗವದ್ಭಕ್ತ ದ್ವೇಷ ಮಾಡಿದ ಪಾಪಕ್ಕೆ ಗುರಿ ಆಗಿಬಿಡ್ತೀವಿ ನಾವೀಗ. ಆ ರೀತಿ ನಾ ಕರೆಂಟ್ ಶಾಕ್ ಹೊಡೆದ್ರೆ ನಾವು ಶಾಕ್ ನಾವು ನೀವು ಜೋರಾಗಿ ಹೊಡ್ಲಕ್ಕೋರು ಏನಾಗುತ್ತೆ? ಅದನ್ನು ಶೀತ ಬಂತು ಜೋರಾಗಿ ಹೊಡ್ಲಕ್ಕೋರು ಏನಾಯ್ತು? ಈಗ ಇನ್ನೂ ಜಾಸ್ತಿ ಹೊಡೆಯುತ್ತೆ. ಅದು ಸೇಫ್, ನಮಗೆ ಪ್ರಾಬ್ಲಮ್ ಬರೋದು. ಅದಕ್ಕೆ ಮೊದಲು ಕೆಲಸ ಇನ್ನೊಮ್ಮೆ ಮುಟ್ಟಬಾರ್ದು ಅಷ್ಟೇ. ಆ ರೀತಿ ದ್ವೇಷ ದೂರ ಇರೋದು ಧರ್ಮ. ಅದು ಕರೆಕ್ಟೇ. ಎಲ್ಲಿ ತಪ್ಪು ಮಾಡಿಬಿಟ್ಟಾತ? ಎಲ್ಲಿ ತಪ್ಪು ಮಾಡದ? ಟೋಟಲಿ ಇದು ಮಾಡಕ್ ಹೊರಟ. ಆದರೆ ಭಗವದ್ಭಕ್ತ ನಾವು ಬಂದು ಕೇಸ್ ಇರಬೇಕು. ಭಗವದ್ಭಕ್ತ ದ್ವೇಷ ಮಾಡಬಾರ್ದು ಅಂತಿದ್ರೆ ಅದು ಯಾರನ್ನು ದ್ವೇಷ ಮಾಡೋದು ಅದು ತಪ್ಪಾಯ್ತು. ಯಾರನ್ನು ದ್ವೇಷ ಮಾಡಬೇಕು? ಭಗವದ್ವೇಷಗಳನ್ನ ಮಾಡಲೇಬೇಕು. ಆ ಹೆಂಗಡ್ ಬಿಟ್ಟೋಯ್ತು. ಅದು ನಮ್ಮ ಆಧುನಿಕರು ಮಿಸ್ ಮಾಡೋದು. ಯಾರಲ್ಲೂ ದ್ವೇಷ ಮಾಡಬಾರ್ದು ಅಂದರೆ ಭಗವದ್ವೇಷಗಳನ್ನು ದ್ವೇಷ ಮಾಡಬಾರ್ದಾ? ಅದು ತಪ್ಪು ಮಾಡಲೇಬೇಕಾದ. ಅದು ಧರ್ಮ ಸೂಕ್ಷ್ಮ. ಧರ್ಮರಾಜ ಮಾಡ್ತಿದ್ದ, ಒಮ್ಮೊಮ್ಮೆ ತಪ್ಪಿತ್ತ. ಒಮ್ಮೊಮ್ಮೆ ತಪ್ಪಿದ್ದಕ್ಕೆ ಅನ್ಯೇ ಭಾಗವತ ಪ್ರೇಪಿ ಚಿನ್ನ ಧರ್ಮ ಹಾಕು, ಅದ್ರ ಗೊತ್ತೇ ಇಲ್ಲ ಪಾಪ. ಒಮ್ಮೊಮ್ಮೆ ತಪ್ಪಿ ಹೋಗ್ತಾ ಇತ್ತಷ್ಟು. ಅದ್ರ ಭೀಮಸೇಂದ್ರ ಎಂದೂ ತಪ್ಪಿರಲಿಲ್ಲ. ಶುದ್ಧ ಧರ್ಮ ಇವ್ರದ್ದು, ಅವ್ರದ್ದು ಧರ್ಮ ಶುದ್ಧ ಧರ್ಮ, ಅಷ್ಟೇ ವ್ಯತ್ಯಾಸ. ಯಾವಾಗಲೂ ತಪ್ಪಿದ್ರು ಅಂತ ಹೇಳಿದ್ರೆ ತಪ್ಪು. ಯಾವಾಗಲೂ ತಪ್ಪಿದ್ರೆ ಏನಾಗ್ತಿದ್ರು? ಅವರು ಭಕ್ತರೇ ಅಲ್ಲ. ಯಾವಾಗಲೂ ತಪ್ಪಿದ್ರೆ ಭಕ್ತರ, ಒಮ್ಮೊಮ್ಮೆ ತಪ್ಪಿದ್ರೆ ಬೇರೆ. ಏನ ಭಗವದ್ ನಿರ್ಣಯ ಆಗಬೇಕು. ನಿರ್ಣಯ ಆಗದೆ ಹೋದಾಗ ಒಂದು ಗುರುತಿರ್ಬೇಕು ನಮಗೆ. ಏನು ಗುರುತಿರ್ಬೇಕು? ಈಗ ಏನು ಗುರುತಿರ್ಬೇಕು ನಮ್ಮಲ್ಲಿ? ಬಸ್ನಲ್ಲಿ ಒಳ್ಳೆಯವನತ್ರ ಟಿಕೆಟ್ ತಗೊಳ್ಳೋದು ಒಂದು ಗುರುತು, ಪಾಸ್ ಇರೋದು ಒಂದು ಗುರುತು, ಹಾಗೆ ಗೋಪಿಚಂದ್ರ ಲಾಂಛನಗಳು ಒಂದು ಗುರುತು, ಮತ್ತೆ ಆಚಾರ್ಯನ ಭಕ್ತಿ ಒಂದು ಅಂತ ಸಾಮಾನ್ಯ ಗುರುತಿರ್ತಾರೆ. ಕೆಲವು ನಾಟಕ ಮಾಡ್ತಿರ್ತಾರೆ ಅದನ್ನ, ಅದನ್ನು ಗೊತ್ತಾಗೋವರೆಗೂ ನಾವು ಅವರಿದ್ದೇನೆ. ಅವರು ಅನ್ಲೆಸ್ ಅದರೊಳಗೆ ಇದ್ರು ಡಿಸ್ ಪ್ರೂವ್ಡ್ ಅವ್ರು ಅಯೋಗ್ಯರು ಅಂತ ಗೊತ್ತಾದರೆ ಅದು ಉದರ ವೈರಾಗ್ಯವಿದು ಪ್ರೂವ್ ಆಗಬೇಕು. ಅದರ್ವೈಸ್ ಏನಂದ್ಮೇಲೆ ಸ್ವತಃ ಪ್ರಾಮಾಣ್ಯವಾದಿಗಳು ನಾವು, ಅವನು ಹಾಗಿದ್ದಾನಂದ್ರೆ ಯೋಗ್ಯ ಅಂತ ಅಶಿವ್ ಮಾಡ್ಕೊಂಬಿಡೋದು ಫಸ್ಟ್. ಅಶಿವ್ ಮಾಡ್ಕೊಂಬಿಟ್ರೆ ಸಾಕು, ಯಾಕಂದ್ರೆ ನಾವು ಅವನ ಬಗ್ಗೆ ನಮಗೆ ಗೊತ್ತಾಗಲ್ಲ, ನಿಮ್ಮ ಬಗ್ಗೆ ನಮಗೆ ಗೊತ್ತಾಗಲ್ಲ ಅಂತ ಅನ್ಬಿಡ್ತಾನ. ಅವ್ರ ಸ್ವರೂಪ ನಮಗೆ ಗೊತ್ತಾಗೋದಿಲ್ಲ ಅಂದರೆ ನಿಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ ಅಂತ ತಿಳಿಸಕ್ಕೆ ಬರುತ್ತೆ ತಾನೆ. ನಮ್ಮ ಸ್ವರೂಪ ಗೊತ್ತು ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಮಾರ್ಗ ಇಟ್ಕೊಂಡಾಗೆ ಅವ್ರ ಸ್ವರೂಪ ತಿಳ್ಕೊಂಡು ಮಾರ್ಗ ಇದೆ, ಅದನ್ನು ನಾವು ಇದು ಮಾಡಿದ್ರೆ ಸರಿ ಹೋಯ್ತು ಅಷ್ಟೆ. ಸಾಧನೆಯಿಂದಾನೆ ಬರುತ್ತೆ ಊರು ಅವೆಲ್ಲ ಅಂಡರ್ಸ್ಟುಂಡ್. ಅವೆಲ್ಲ ವೈರಾಗ್ಯ ಬರಬೇಕು, ಎಲ್ಲದಕ್ಕೂ ದೇವ್ರ ದಯೆ ಬೇಕು ಫಸ್ಟ್. ದೇವ್ರ ದಯ ಇಲ್ಲದೆ ಯಾವ್ಯಾವುದು ಬರೋದಿಲ್ಲ. ಆ ದೇವ್ರ ದಯ ಬರಬೇಕಾದ್ರೆ ಈ ಭಕ್ತಿ ಅಪ್ರೋಚ್ ಇರಬೇಕು, ಆ ಸ್ವರೂಪದಲ್ಲೇ ಇರುತ್ತೆ. ಸ್ವರೂಪದಲ್ಲಿ ಇದ್ದವ್ರು ಬೇಡ ಅಂದ್ರೂ ಬಿಡೋದಿಲ್ಲ, ಉಳಿದವ್ರಿಗೆ ಬೇಕು ಅಂದ್ರೂ ಬರೋದಿಲ್ಲ, ಇವ್ರು ಬೇಡ ಅಂದ್ರೆ ಬಿಡಲಿಲ್ಲ. ಪ್ರಹ್ಲಾದ ಎಷ್ಟು ಬಿಡಿಸಿದ್ರು ಬಿಟ್ಟ ಅಂತ, ಪ್ರಹ್ಲಾದರು ಏನು ಮಾಡಿದ್ರೂ ಬಿಡಲಿಲ್ಲ, ಬಿಡದೋಸಿ ಏನು ಮಾಡಿದ್ರು ಬರಲಿಲ್ಲ. ಅರ್ಥ ಆಯ್ತಾ? ಶತ್ರು ಪಾಪ ಬುದ್ಧಿ ಬರಲ್ಲ ಅಂತ ಆ ಥರ ಸಾಯ್ತಾರೆ. ಅದು ಅವರವ್ರ ಸ್ವರೂಪ. ಸ್ವರೂಪ ಸರಿ ಇದ್ರೆ ಇವೆಲ್ಲ ಉಪಯೋಗಕ್ಕೆ ಬರೋದು. ಸಜ್ಜನರ ಸಂಘ ಗೊತ್ತಾಯ್ತಾ, ಶಾಸ್ತ್ರಾಧ್ಯಯನ ಅವೆಲ್ಲ ಉಪಯೋಗ ಆಗೋದು ಅವಾಗ. ಅದು ಬೀಜ ಅಂತಾದರೆ ನೀರಾಗಿ ಬೆಳೆಸೋದು, ಈ ಕಲ್ಲಾದ್ರೆ ಬೀಜಾಗಿ ಬೆಳೆಸ್ಬೇಕು. ಈ ಮಧ್ಯೆ ಅದು ಪಾಟು ವೇಸ್ಟು ನೀರು ವೇಸ್ಟ್ ಆಗುತ್ತೆ. ಅದಕ್ಕೆ ಅಯೋಗ್ಯರಿಗೆ ಹೇಳಬಾರ್ದು ಅಂತ ಅದಕ್ಕೆ ಹೇಳಿ. ಅದು ಅಯೋಗ್ಯರದ್ದು ಗೊತ್ತಿಲ್ಲ ನಮಗಾದ್ರಿಂದ, ಆಸಕ್ತಿ ಇತ್ತು ಅಂದರೆ ಜನ ಅಶಿವ್ ಮಾಡ್ಕೋಬೇಕು. ಏನಂತ ಅವನು ಯೋಗ್ಯ, ಅದು ಮೋಸ ಅಂತ ಗೊತ್ತಾಗೋವರೆಗೂ ನಾವು ಫಾಲೋ ಮಾಡ್ಬೋದು, ಗೊತ್ತಾದ್ಮೇಲೆ ಬಿಟ್ಬಿಡ್ಬೋದು. ಈಗ ನಚೇನತೆ ಕಿಮಪಿ ಪ್ರಯೋಜನ ಅಸ್ತಿ ಸರ್ವಶಾಪಿ ಭಗವದ್ಭಕ್ತೆಯೋ ಸಾಧಿತತ್ವಾದಿತಿ ಮೈವಂ ಭಕ್ತಿದೋಷ ನಿರಾಸಾರ್ಥತ್ವಾತ್ ಭಕ್ತಿದೋಷೋ ಹಿ ಅಸೌ ಯತ್ತತ್ ಭಕ್ತೇಶು ಭಕ್ತ್ಯಭಾವ ಇತಿ ನನು ಅಸ್ತು ಭಗವದ್ಭಕ್ತಶಾಪಿ ತದ್ಭಕ್ತೇಶು ಭಕ್ತ್ಯಭಾವ ಭಗವದ್ಭಕ್ತೇಶು ಕೋ ದೋಷ ಅಭಿಮತ ವಿಶಿಷ್ಟ ಫಲ ಅಜನಕತ್ವಮೇವೇತಿ ವದಾಮಹ. ಅಲ್ರಿ, ದೇವರಲ್ಲಿ ಭಕ್ತಿ ಮಾಡದೆ ಹೋದರೆ ಡೇಂಜರ್ ಇದೆ, ಮುಕ್ತಿ ಕೊಡೋದಿಲ್ಲ. ಭಕ್ತರಲ್ಲಿ ಯಾಕೆ ದ್ವೇಷ ಮಾಡುವರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ, ಅಭಿಮತ ವಿಶಿಷ್ಟ ಫಲ ಅಜನಕತ್ವಂ. ಯಾವಾಗ ದೇವರು ತನ್ನ ಭಕ್ತರಲ್ಲಿ ನಾವು ದ್ವೇಷ ಮಾಡೋಕ್ಕೆ ಶುರು ಮಾಡ್ತೇವೆ, ಏನು ಮಾಡ್ತಾನೆ ದೇವರಾಗ? ದೂರ ಮಾಡಿಬಿಡ್ತಾರೆ. ಸೊ ಯಾವುದಕ್ಕೆ ಅಫೆಕ್ಟ್ ಆಯ್ತು ಇದು? ಭಗವದ್ಭಕ್ತ ದ್ವೇಷ ಯಾವುದಕ್ಕೆ ಅಫೆಕ್ಟ್ ಆಯಿತು? ಫಲಕ್ಕೆ ಅಫೆಕ್ಟ್ ಆಯ್ತು. ಆದ್ದರಿಂದ ಮಾಡ್ಲಿಕ್ಕೆ ಹೋಗಬಾರ್ದು. ಭಕ್ತ್ಯಾ ಭವತಿ ಸತಿ ಪ್ರಸಾದ ತದೇವ ಕುತ ಐತಿ ಚೇತ್ ತಾದೃಶ ಪ್ರಸಾದ ಭಾವ. ಅಲ್ಲಿಗಿದೆ, ನಾಳೆ ಕಂಟಿನ್ಯೂ ಮಾಡಿ. ಅಲ್ಲಿಂದ ಹಿಡಿದು ಮುಂದಿನ ಭಾಗ ನಾಳೆ. ಶ್ರೀಹಸ್ಪತಿ ವಿದ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಬಹುಶೇ ನಮೋ ಅಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೈ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಿ ಅಖಿಲೈಸ್ಸುವಾಕ್ಯೈ ಅಶೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ.